यदिदं तव भक्तानाम् अस्माकं हरे हरे सदाशिकार्यं कार्यज्ञं प्रलयर्काय सप्रभा हरिकथामृतसार गुरुगळ कर्णदिन्दापणित पेळुव कर्म भगवत् भक्तरिदन आदरदि केळुवदु. ಹರಿಕಥಾಂಸಾರ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇವಾಗ 12th ಪದ್ಯ. ಈ 12th ಪದ್ಯ ಒಂದು ಪರ್ಪಸ್ ಏನಂದ್ರೆ ಇದು ಉಪಸಂಹಾರ ಅಂತ ಕರೀತಾರೆ. ಅಂದ್ರೆ ಹಿಂದೆ ಹೇಳಿರುವಂತ 11 ಪದ್ಯದ ಸಾರವನ್ನ ಹೇಳಿ ಇದನ್ನ ನಾವು ತಿಳ್ಕೊಂಡ್ರ, ನಾವು ಊಟ ಕಾಲದಲ್ಲಿ ನಾವು ಇದನ್ನ ನೆನಪಿಗೆ ತಂದ್ರೆ ಎಷ್ಟಾಗತ್ತ ಅಷ್ಟೇ, ನೆನಪಿಗೆ ತಂದ್ರೆ ಅದು ಒಂದು ಮಹಾಯಜ್ಞ. ಮಹಾಯಜ್ಞ ಅಂದ್ರ 1000 ವರ್ಷ ಮಾಡಿದ್ದ ಯಜ್ಞಕ್ಕೆ ಸಮಾನ ಆಗತ್ತ, ಅಂದ್ರ ಅಷ್ಟು ಒಂದು ಪುಣ್ಯಕರ ಆಗತ್ತ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ನೋಡೋಣ. ಇಲ್ಲಿ ಹೇಳ್ತಾರೆ, ಈ ಪರಿಯೊಳರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ ಸುಯಜ್ಞಗಳ ಆಚರಿಸಿದವನು. ಪೋಪು ದಿಪ್ಪುದು ಬಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನ ಎನಲು ಕೃಪಾಪಯೋನಿಧಿ ಮಾತನಾಡಿಸುವನು ಜನನಿಯಂತೆ. ಮಾತನಾಡಿಸುವನು ಜನನಿಯಂತೆ ಅಂತ ಹೇಳ್ತಾರೆ. ಅಷ್ಟೊಂದು ಫಲ ಹೇಳ್ತಾರೆ ಇದಕ್ಕೆ. ಇದಕ್ಕೆ ನಮ್ಗೆ ಚತುರ್ದಶಿಯಲ್ಲಿನ ಇದಕ್ಕೆ ಫಲ ಹೇಳುವಾಗ ಇದನ್ನೇ ಹೇಳ್ತಾರೆ. ಒಂದು ತಾಯಿ ಎಷ್ಟೆಷ್ಟು ಕೊಡಬಲ್ಲಳೋ, ಒಂದು ಮಗುಗೆ ಎಷ್ಟು ಕೊಡ್ತಾಳೋ ಅಷ್ಟೆಷ್ಟು ಫಲ ಭಗವಂತ ವೈಶ್ವಾನರ ರೂಪಿ ಭಗವಂತ ಇದಕ್ಕೆ ಕೊಡ್ತಾನಂತ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಇಲ್ಲಿ ಹೇಳುವರು ಮಾತನಾಡಿಸುವನು ಜನನಿಯಂತೆ. ಅವನೊಂದು ಭಗವಂತನ ಒಂದು ತಾಯಿಗೆ ಹೊಲಿಸಿದ್ದಾರೆ. ಆ ತಾಯಿ ಹೇಗೆ ಮಗುವನ್ನ ನೋಡ್ಕೊಳ್ತಾಳೋ, ಮಗುವನ್ನ ಹೇಗೆ ಸಾಕ್ತಾಳೋ, ಹಾಗೆ ಹೇಗೆ ಒಂದು ತಾಯಿ ಮಗು ಎಲ್ಲ ಚೆಂದಾಗಿ ಎಲ್ಲ ಮಾಡಿದ್ರೆ ಆ ಮಗುವಿನ ಮಾತನ್ನ ತಾಯಿ ಕೇಳ್ತಾಳೆ, ಮಗು ಹೇಳಿದನ್ನ ಮಾಡಿತಾಳೆ. ಹಾಗೇನೆ ಭಗವಂತನು ನಮ್ಗೆ ಏನು ಬೇಕೋ ನಮ್ಮ ಮಾತನ್ನ ಅವನು ಕೇಳಲ್ಲ, ನಮ್ಮಲ್ಲಿದ್ದು ಅವನೇ ನುಡಿದು ನುಡಿಸುವನು. ನಮ್ಮ ಮಾತಂದ್ರ ನಮಗೆ ಇಷ್ಟವಾದ, ನಮಗೆ ಅಂದ್ರೆ ಈ ಜೀವಕ್ಕೆ ಇಷ್ಟವಾದ ಆ ಒಂದು ಮೋಕ್ಷ ಸುಖ ಮಾತ್ರ ಅಲ್ಲ, ಎಲ್ಲ ಪುರುಷಾರ್ಥವನ್ನು ಕೊಡ್ತಾನಂತ ಹೇಳ್ತಾ ಇದ್ದಾರೆ. ಎಲ್ಲ ಪುರುಷಾರ್ಥ 4 ವಿಧ ಚತುರ ವಿಧ ಪುರುಷಾರ್ಥನು ನಮ್ಗೆ ಸಾಧನೆ ಆಗುವಂತ ರೀತಿಯಲ್ಲಿ ಭಗವಂತ ಕೊಡ್ತಾನಂತ. ಹೇಗೆ ಅಂದ್ರೆ ಈ ಪರಿ ಅರಿತು ಉಂಬ, ಈ ಪರಿ ಅಂತ ಹೇಳ್ತಾರೆ. ಹೀಗೆ ನಾವು ಊಟ ಮಾಡಿದ್ರೆ, ಹೀಗೆ ಅಂದ್ರೆ ಏನು, ಹೀಗೆ ಅಂದ್ರೆ ಹಿಂದೆ ಹೇಳಿರುವಂತ, ಹಿಂದೆ ಏನ್ ಹೇಳಿದ್ದಾರೆ ಅಂದ್ರೆ ಭಗವಂತ, ನಾವು ಫಸ್ಟ್ ಒಂದು ಸಮ್ಮರಿ ಆಫ್ ಆಲ್ ದ ಪದ್ಯಾಸ ಆಗತ್ತೆ, ಶಾರ್ಟ್ ಸಮ್ಮರಿ ತರ. ಈ ಪರಿ ಅರಿತು ಉಂಬ ಅಂದ್ರೆ ಭಗವಂತ ನಮಗೆ ನಮ್ಮ ಕಾರುಣ್ಯದಿಂದ ಆ ಭಗವಂತ ಏನು ಮಾಡಿದ್ದ ಅಂದ್ರೆ ನಮ್ಗೆ ಸೃಷ್ಟಿಗೆ ತಂದಿಟ್ಟಾಗೆ ನಮ್ಮಲ್ಲಿ ಏನಿಟ್ಟ ಅಂದ್ರೆ ಬಾಯಾರಿಕೆ ಹಸಿವೆ ಅಂಬೋ ಎರಡನ್ನ ತಂದು ಇಟ್ಟು ಈ ದೇಹದಲ್ಲಿ ಅವನು ಕ್ರೋಢರೂಪಿ ಅಂದ್ರ ವರಾಹರೂಪನಾಗೆ ಅವನೇ ಬಂದು ಇಡೀ ದೇಹದಲ್ಲಿನೂ ಕೂತಿದ್ದಾನೆ. ಇಡೀ ದೇಹದಲ್ಲಿ ಎಸ್ಪೆಷಲಿ ಆ ನಾಡಿಗಳಲ್ಲಿ ಅವನು ಕೂತಿದ್ದಾನೆ. ಅಲ್ಲಿ ನಾಡಿಗಳಲ್ಲಿ ದೇವತೆಗಳನ್ನ ಇಟ್ಟು ದೇವತೆಗೆ ಒಳಗೆ ಮತ್ತು ನಾಡಿ ಒಳಗೆ ಅವನೇ ಕೂತಿದ್ದಾನೆ. ಕೂತು ಅವನು ಏನು ಮಾಡುತ್ತಾನಂದ್ರೆ ಆ ಭೋಜನ ಪದಾರ್ಥವನ್ನು ಸೃಷ್ಟಿ ಮಾಡಿ ಆ ಭೋಜನ ಪದಾರ್ಥದಲ್ಲಿ ಒಂದು ಶಕ್ತಿ ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ಆ ಭೋಜನಕ್ಕೆ ಆ ಶಕ್ತಿ, ಆ ಒಂದು ತಪಕ ಶಕ್ತಿ ಅದನ್ನ ಕೊಟ್ಟು ಅದನ್ನ ನಾವು ಸ್ವೀಕಾರ ಮಾಡುವಾಗ ನಮ್ಗೇನು ಆ ಶಕ್ತಿ ಕೊಟ್ಟು ಆ ಶಕ್ತಿ ಮೂಲಕವಾಗ ನಮ್ಗೆ ಚೇಷ್ಟೆ ಅಂದ್ರೆ ವ್ಯಾಪಾರಗಳು ನಮ್ಮ ಸಾಧನೆಗಳನ್ನ ಮಾಡಿಸ್ತಾ ಇದ್ದಾನವನು ಅಂತ. ಸೊ ಇದು ಹೇಳುವಾಗ ಈ ಪ್ರಸಂಗದಲ್ಲಿ ಹೇಳ್ತಾರೆ ಹೇಗೆ ಭೋಜನ ಪದಾರ್ಥಗಳು ಅಂದ್ರೆ 6 ತರ ರಸಗಳು ಉಂಟು. ಈ 6 ರಸಗಳಿಂದ ಕೂಡಿರುವಂತ 4 ವಿಧದ ಅನ್ನಗಳು ಉಂಟು. ಆ ಅನ್ನದಲ್ಲಿ ವಿಶೇಷವಾಗಿ ಅವನು ವಿಷದ ಸ್ಥಿರ ತೀಕ್ಷ್ಣ ನಿರಹಾರ ಅಂಬೋ ರಸದಿಂದ ಇದ್ದಾನೆ. ಇದ್ದು ಅವನು ಏನು ಮಾಡ್ತಾನಂದ್ರೆ ಆ ಭಗವಂತನ 3 ರೂಪ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳ್ತಾರೆ. ಏನಂದ್ರೆ ಆ ಕಪಿಲ ರೂಪ, ಭಾರ್ಗವ ರೂಪ, ಆಮೇಲೆ ನರಸಿಂಹ ರೂಪ. ಇದನ್ನ ನಾವು ನೆನಪಿಗೆ ತರಬೇಕು. ಈ 3 ರೂಪಗಳು ಏನು ಮಾಡುತ್ತೆ ಅಂದ್ರೆ ಆ ಪದಾರ್ಥಕ್ಕೆ ಶುಚಿತ್ವವನ್ನು ಕೊಡುತ್ತೆ. ಕಪಿಲ ರೂಪ ಅಂದ ಆ ಶುಚಿತ್ವವನ್ನು ಕೊಡುತ್ತೆ, ಅದಕ್ಕೆ ಒಂದು ಒಂದು ಒಳ್ಳೆಯ ಒಂದು ಆಕಾರವನ್ನು ಕೊಡುತ್ತೆ, ರೂಪವನ್ನು ಕೊಡುತ್ತೆ. ಅಟ್ರಾಕ್ಟಿವ್, ಮೇಕ್ಸ್ ಇಟ್ ವೆರಿ ಅಟ್ರಾಕ್ಟಿವ್, ಅದನ್ನ ಕೊಡುತ್ತೆ. ಆಮೇಲೆ ಸುಗಂಧವನ್ನ ಕೊಡುತ್ತೆ, ಆಮೇಲೆ ಅದು ರುಚಿಯನ್ನ ಕೊಡುತ್ತೆ. ಹೀಗೆ 3 ರೂಪದಿಂದ ಭಗವಂತ ಅದೇ ಹೇಳ್ತಾರೆ ವಾಕ್ ಪ್ರಾಣ ಚಕ್ಷುಸು, ವಾಕ್ ಪ್ರಾಣ ಚಕ್ಷುಸಲ್ಲಿ ಭಗವಂತ ನಿಂತು ಅದನ್ನ ಅವನೇ ಮೊಟ್ಟ ಮೊದಲೇ ಅದನ್ನೇ ಸ್ವೀಕಾರ ಮಾಡ್ತಾನೆ. ತನ್ನದೇ ಆದ ರಸವನ್ನ ಸ್ವೀಕಾರ ಮಾಡಿ ರಮಾಖ್ಯ ರಸವನ್ನ ರಮಾದೇವಿಗೆ ಕೊಟ್ಟು ಅವಳಿಗೆ ರಸ ಏನು ಬೇಕು ಅಂದ್ರೆ ಅದೇ ರೂಪಗಳು, ಭಗವಂತನ ರೂಪಗಳು ಅವಳು ನೋಡ್ತಾಳೆ. ಅದು ಕೊಟ್ಟು ದೇವತೆಗಳಿಗೇನು ಆ ಒಂದು ಭೋಗವನ್ನ ಕೊಡು. ದೇವತೆಗಳ ಭೋಗ ಏನಂದ್ರೆ ಆ ಭಗವಂತನ ಲೀಲೆಯ ನೋಡೋದೇ ಅವರಿಗೆ ಭೋಗ. ನಾವು ಕೊಡುವಂತ ಪ್ರಾಕೃತ ಅನ್ನ ಅವರಿಗೆ ಬೇಕಾಗಿಲ್ಲ. ಅದನ್ನ ಕೊಟ್ಟು ನಮಗೆ ಏನ್ ಮಾಡ್ತಾನಂದ್ರೆ ಹೇಳ್ತಾರೆ, ನಮ್ಮ ದೇಹದಲ್ಲಿ ಲಿಂಗ ದೇಹದಿಂದ ತಗೊಳ್ತಾರೆ, ಲಿಂಗ ದೇಹ ಸ್ವರೂಪ ದೇಹದಲ್ಲೇ ತಗೊಳ್ತಾರೆ. ಆ ಲಿಂಗ ದೇಹಕ್ಕೆ ಬೇಕಾದ ಆ ಇಂದ್ರಿಯಕ್ಕೆ ಬೇಕಾದದ ವ್ಯವಸ್ಥೆ ಎಲ್ಲ ಮಾಡ್ತಾನೆ. ಆಮೇಲೆ ಈ ಸ್ಥೂಲ ದೇಹಕ್ಕೆ ಬೆಳವಣಿಗೆ ಬೇಕಾದದ್ದು ಮಾಡ್ತಾನೆ. ಅದ್ರ ಜೊತೆಯಲ್ಲಿ ಆ ಒಂದು ಕೆಟ್ಟ ಪದಾರ್ಥಗಳು ವಿಷದಂತೆ ಇರುವಂತ ವೇಸ್ಟ್ ಅದನ್ನ ಹೊರಗೆ ಹಾಕುವಂತ ಕೆಲಸವನ್ನು ಭಗವಂತ ಮಾಡಿ ಈ ಜೀವಕ್ಕೆ ಈ ಸ್ವರೂಪಕ್ಕೆ ಒಂದು ಆನಂದವನ್ನು ಅವನು ಕೊಡ್ತಾನೆ ಭೋಜನ ಮಾಡುವುದ ಮೂಲಕವಾಗಿ ಅಂತ ಹೇಳ್ತಾರೆ. ಆಮೇಲೆ ವಿಶೇಷವಾಗಿ ಇದನ್ನ ಹೇಗೆ ಮಾಡ್ತಾನಂದ್ರೆ ಅವನು ಮೂರು ರೂಪಗಳನ್ನ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ. ಹೇಗೆ ಅಂದ್ರೆ ಭೋಕ್ತೃ, ಭೋಜ್ಯ, ಅವಕಾಶ ಅಂಬೋ ರೂಪದಿಂದ ಈ ಕೆಲಸವನ್ನ, ಈ ವ್ಯಾಪಾರವನ್ನ ನಮ್ಮಲ್ಲಿ ಇದು ನಡೆಸ್ತಾನೆ. ಅಂತ ಭಗವಂತ ಅವನು ಪ್ರತಿ ಈ ಪಂಚರೂಪದಿಂದ ನಾವು ಊಟ ಮಾಡುವ ಕಾಲದಲ್ಲಿ ಆ ಪ್ರತಿ ಒಂದು ಅಂಶಿ ರೂಪದಿಂದ ಖಂಡ ಅಖಂಡವಾಗಿ ಇರ್ತಾನೆ. ಅವನೇ ಕಾರಕ ಕರ್ತೃ ಕಾರಕ ರೂಪದಿಂದ ಇರ್ತಾನೆ. ಸೊ ಹೀಗೆ ಇಷ್ಟು ಒಂದು ರೂಪದಲ್ಲಿ ಭಗವಂತನೇ ಇದ್ದಾನೆ ಅಂತ ತಿಳ್ಕೊಂಡು ಈ ಪರಿಲರಿತು ಇದನ್ನ ಊಟ ಮಾಡುವವನು ಉಂಬ ನರ ನಿತ್ಯ ಉಪವಾಸಿ ಅಂತಾರೆ. ಈ ತರ ಭಗವಂತನ ಬೇಸಿಕಲಿ ಇಷ್ಟು ನಾವು ಊಟಕ್ಕೆ ಮುಂಚೆ ಕೂತು ಇಷ್ಟನ್ನು ನಾವು ನೆನಪಿಗೆ ತರಬೇಕಂದ್ರೆ ಈ ವಿಷಯಗಳನ್ನ ನಾವು ತಿಳ್ಕೊಂಡಾಗೆ ನಾವು ಊಟಕ್ಕೆ ಮುಂಚೆ ಕೂತಾಗ ಆ ನೆನಪು ಚೂರು ನಾರು ಬರುತ್ತೆ. ಖಂಡ ರೂಪ ಅದು ಒಂದು ತಿಳ್ಕೊಂಡ್ರು ಆಯ್ತು. ಖಂಡ ರೂಪದಲ್ಲಿ ಒಂದೊಂದು ಅಗಳಲ್ಲಿ ಇರುವಂತ ಒಂದೊಂದು ಅಣುವಲ್ಲಿನೂ ಅವನು ಅಂಶದಲ್ಲಿನೂ ಅವನು ಇದ್ದಾನೆ ಅಂತ ತಿಳ್ಕೊಳ್ಳೋದು. ಅವನೇ ಭೋಜ್ಯರ ಭೋಕ್ತು ಈ ತರ ಎಷ್ಟು ಈ 10-11 ವರ್ಷದಲ್ಲಿ ಎಷ್ಟು ನಮ್ಗೆ ಎಷ್ಟು ಜ್ಞಾಪಕಕ್ಕೆ ಬರುತ್ತೋ ಅಷ್ಟನ್ನ ಒಂದು ಬಾರಿ ಭಗವಂತನ ನೆನಪಿಟ್ಟುಕೊಂಡು ಒಂದು ಅಗಳು ಬಾಯಲ್ಲಿ ಇಟ್ಟರೆ ನರ ನಿತ್ಯ ಉಪವಾಸಿ ಆಗ್ತಾನೆ. ನಿತ್ಯ ಉಪವಾಸಿ ಆಗ್ತಾನೆ ಅಂದ್ರೆ ಉಪವಾಸ ಅಂದ್ರೆ ಇಲ್ಲಿ ಎರಡು ರೀತಿಯಿಂದ ತಗೊಳ್ತಾ ಇದ್ದಾರೆ. ಉಪವಾಸ ಅಂದ್ರೆ ನಾವು ಏಕಾದಶಿ ಮಾಡ್ತೀವಿ, ಊಟ ಮಾಡ್ಲಂಗಿರೋದು ಅಂತ. ಸೊ ಆತರ ಅವನು ಊಟ ಮಾಡಿದ್ರು, ಅವನು ಮೂರು ಹೊತ್ತು ಕೂತು ಊಟ ಮಾಡಿದ್ರು ಅವನಿಗೆ ಭಗವಂತ ಉಪವಾಸ ಮಾಡಿದ್ದಾನೆ ಅಂತ ಹೇಳ್ಕೊಳ್ತಾನಂತ. ಯಾಕೆಂದ್ರೆ ಅವನು ಊಟ ಮಾಡುವಾಗ ಏನು ಚಿಂತನೆ ಮಾಡಿದ್ದಾನೆ, ಊಟ ಮಾಡುವಾಗ ಆ ಭಗವಂತನ ಖಂಡ ಅಖಂಡ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಆ ಭಗವಂತನ ಚಿಂತನೆ ಬಂತು. ಬಾಯಲ್ಲಿ ಇಟ್ಕೊಳಕ್ ಮುಂಚೆ ಭಗವಂತನ ಚಿಂತನೆ ಅವನಿಗೆ ಬಂತು. ಆ ಸೊ ಏನಾಯ್ತು, ಉಪವಾಸ ಅಂದ್ರೆ ಭಗವಂತನ ಹತ್ರ ಹೋಗಿದ್ದಾನೆ, ಭಗವಂತನ ಹತ್ರ ಹೋಗಿ ಕೂತಿದ್ದಾನೆ. ಸೊ ಭಗವಂತನ ನೆನಪು ಬಂದ್ರೆ ನಾವು ಭಗವಂತನ ಹತ್ರ ಅತೀ ಸಮೀಪದಲ್ಲಿ ಹೋಗಿ ಕೂತಿದ್ದಾಗ ಆಗತ್ತೆ. ಸೊ ಆ ರೀತಿಯಿಂದ ನಿತ್ಯ ಉಪವಾಸ ಅದು ಅವನು ಊಟ ಮಾಡಿದ್ರು ಊಟ ಮಾಡ್ಲಾಂಗಿರುವಂತೆ ಆಗತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ಅಂದ್ರೆ ಹೇಳ್ತಾರೆ, ನಮಗೆ ರೋಗ ರುಜಿನಗಳು ಬರುವುದು ಊಟದಿಂದ ಬರುತ್ತೆ ಅಂತ ಹೇಳ್ತಾರೆ. ಊಟ ನಾವು ಊಟ ಮಾಡುವ ಆ ಅನ್ನ ನಮಗೆ ಜೀರ್ಣ ಆಗ್ಲಾಂಗಿದ್ರೆ ಸರಿಯಾಗಿ ಏನು ಎನರ್ಜಿ ಹೋಗೋದು, ಎನರ್ಜಿ ಹೋಗ್ಬೇಕು, ವೇಸ್ಟ್ ಹೋಗ್ಬೇಕು, ಆ ತರ ಒಂದು ಫಂಕ್ಷನ್ ಆಗ್ಲಾಂಗೆ ಜೀರ್ಣ ಆಗ್ಲಾಂಗಿದ್ರೆ ಆವಾಗ ರೋಗ ಬರುತ್ತೆ. ಅದಕ್ಕೆ ಹೇಳುವಾಗನು ಅದೇ ಹೇಳ್ತಾರಲ್ಲ, ಲಂಗಣಂ ಪರಮ ಔಷಧಂ ಅಂತನೇ ಹೇಳ್ತಾರೆ. ಸೊ ಊಟದಿಂದ ತಾನೇ ರೋಗ ಬರುತ್ತೆ. ಸೊ ಊಟ ನಮ್ಗೆ ಉಪಕಾರನೂ ಆಗತ್ತ ಅಪಕಾರನೂ ಆಗತ್ತ ಒಂದು. ಇನ್ನೊಂದು ಇಲ್ಲಿ ಉಪವಾಸಿ ನಿರಾಮಯ ಅಂತ ಹೇಳ್ತಾರೆ. ನಿತ್ಯ ಉಪವಾಸಿ ನಿರಾಮಯ ಅಂತ ಯಾಕೆ ಹೇಳ್ತಾರಂದ್ರೆ ಭಗವಂತನ ಆಮಯ ಅಂದ್ರೆ ರೋಗಗಳು, ನಿರಾಮಯನಾಗ್ತಾನಂತ ಹೇಳುವ ಮೂಲಕ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ರೋಗ ರುಜಿನ ಅಂತ ಬರೋದು ಇದು ಭವರೋಗವನ್ನು ತಕೊಳ್ತಾ ಇದ್ದಾರೆ. ಭವರೋಗ ಅಂದ್ರೆ ಈ ಸಂಸಾರ ಅಂಬೋದೇ ದೊಡ್ಡ ರೋಗ ಅಂತ ಹೇಳ್ತಾ ಇದ್ದಾರೆ. ಸಂಸಾರ ಅಂಬೋದು ದೊಡ್ಡ ರೋಗ. ಈ ರೋಗ ಅವನ ಭವರೋಗದಿಂದ ಅವನು ಪಾರಾಗ್ತಾನೆ, ನಿರಾಮಯನಾಗ್ತಾನೆ. ಈ ರೋಗ ಅಂದ್ರೆ ಏನಾಯ್ತು, ಇವಾಗ ಭಗವಂತನ ಸ್ಮರಣೆಯಿಂದ ಅದೇ ಊಟ, ಆ ಊಟವನ್ನ ಭಗವಂತನ ಸ್ಮರಣೆ ಇಟ್ಟುಕೊಂಡು ತಕೊಂಡಾಗ ಏನಾಗತ್ತಂದ್ರೆ ನಮ್ಮ ಭವರೋಗ ಕ್ಷಣ ಕ್ಷಣ ಮೆಲ್ಲ 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 ಕಳೆಯುತ್ತಂತೆ. ಯಾಕೆ ಭಗವಂತನ ನೆನಪು ಬಂದಾಗ ಭಗವಂತ ಏನು ಮಾಡಿದ್ದಾನೆ, ಆ ಅನ್ನದಿಂದ ನಮ್ಗೆ ಬರುವಂತ ಪಾಪವನ್ನ ತೆಗೆದಿದ್ದಾನೆ. ಏನು ಪಾಪ ಬರುತ್ತೆ ನಾವು ಊಟ ಮಾಡೋದ್ರ ಮೂಲಕ ಅಂದ್ರೆ, ಹೇಳ್ತಾರೆ ಅನೇಕ ರೀತಿಯಿಂದ ಹೇಳ್ತಾರೆ ಇದನ್ನ. ಅಂದ್ರೆ ನಾವು ಊಟ ಮಾಡುವ ಅನ್ನ, ಆ ಅನ್ನಕ್ಕೆ ಬೇಕಾದ ವಸ್ತುಗಳು, ಅದನ್ನ ಗಳಿಸುವಂತ ದ್ರವ್ಯಗಳು, ಆಮೇಲೆ ಆ ದುಡ್ಡು, ಅದೆಲ್ಲ ಸರಿಯಾದ ರೀತಿಯಿಂದ ಇರಬೇಕಂತ ಒಂದು 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 ನೋಡಕ್ ಹೋದ್ರೆ ಎಷ್ಟೆಷ್ಟು ನಾವು ಊಟ ಮಾಡುವಂತ ಈ ಅನ್ನದಲ್ಲಿ ಎಷ್ಟೆಷ್ಟು ಪಾಪಗಳು ಇರುತ್ತೋ ಗೊತ್ತಿಲ್ಲ ನಮ್ಗೆ. ಮೂಲತಃ ಅಲ್ಲಿ ಬರುವಂತ ದುಡ್ಡಲ್ಲಿ ನಮ್ಗೆ ಕೊಟ್ಟವರಿಗೆ ಅಲ್ಲಿ ಆ ದುಡ್ಡು ಎಲ್ಲಿಂದ ಬಂತು, ಸೊ ಹೀಗೆ ನಾವು ನೋಡ್ತಾ ಹೋದ್ರೆ ಇದಕ್ಕೆ ಎಂಡೇ ಇಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಭಗವಂತನನ್ನ ಸ್ಮರಣೆ ಊಟ ಮಾಡುವಾಗ ಭಗವಂತನನ್ನ ಸ್ಮರಣೆ ತಂದ್ರೆ ಆ ಊಟ ಮೂಲಕವಾಗ ಬರುವಂತ ಆ ಪಾಪವನ್ನ ಅವನು ತೆಗಿತಾನೆ. ಮತ್ತು ಆ ನಾವು ಚಿಂತನೆ ಪ್ರತಿ ಕ್ಷಣ ನಾವು ಭಗವಂತನಲ್ಲಿ ಚಿಂತನೆ ಮಾಡಿದಾಗ ಭಗವಂತನ ರೂಪ ಒಂದು ಒಂದು ಪ್ರತ್ಯೇಕ ರೂಪ ಒಂದು ಉದ್ಭವ ಆಗತ್ತೆ, ಅಲ್ಲಿ ಪ್ರಕಟ ಆಗತ್ತೆ. ಆ ರೂಪ ಏನು ನಮ್ಗೆ ಮಾಡತ್ತೆ ಅಂದ್ರೆ ನಮ್ಗೆ ಪುಣ್ಯವನ್ನ ತಂದು ಕೊಡುತ್ತೆ. ಏನು ಪುಣ್ಯ? ಪಾಪವನ್ನ ತೆಗೆಯತ್ತ, ನಮಗೆ ಕ್ಷಣಕ್ಷ ಇದು ಜ್ಞಾಪಕ, ಭಗವಂತನ ಜ್ಞಾಪಕ ಬರುತ್ತೆ. ಊಟಕ್ಕೆ ಕೂತಾಗ ಪ್ರತಿ ಇವತ್ತು ನಾವು ಪ್ರಾಕ್ಟೀಸ್ ಮಾಡಿದ್ರೆ ತಿರ್ಗಾ ನಾಳೆ ನಮ್ಗೆ ಸ್ವಲ್ಪ ನೆನಪು ಬರುತ್ತೆ, ಬರುವಂತೆ ಭಗವಂತ ಮಾಡ್ತಾನೆ, ಅದು ಕಡ್ಡಿಯಾದ ಪಾಪವನ್ನ ತೆಗಿತಾನೆ. ಸೊ ಆಮಯದಿಂದ ಈ ಒಂದು ಸಂಸಾರ ಅಂಬೋ ಈ ರೋಗವನ್ನ ಅವನು ತೆಗೆದು ಬಿಡ್ತಾನಂತೆ. ನಿರಾಮಯನು ನಿಷ್ಪಾಪಿ ಇದೇ ಆಗತ್ತೆ. ಭಗವಂತನನ್ನ ಸ್ಮರಣೆ ಮಾಡಿದ್ರೆ ಪಾಪಗಳು ಸುಟ್ಟು ಹೋಗುತ್ತೆ, ಸೊ ನಿಷ್ಪಾಪಿ ಆಗ್ತಾನೆ. ಆಮೇಲೆ ಹೇಳ್ತಾರೆ ನಿತ್ಯ ಉಪವಾಸಿ ನಿರಾಮಯ ಆಯ್ತು. ನಿಷ್ಪಾಪಿ, ಪಾಪ ಹೋಗತ್ತೆ, ಪಾಪದಿಂದ ಅವನಿಗೆ ಅವನು ಮಾಡಿದ ಪಾಪಗಳು ಹೋಗತ್ತೆ. ಪಾಪಗಳು ಇವತ್ತು ಚಿಂತನೆ ಮಾಡಿದ ಪಾಪಗಳು ಹೋಯ್ತ ಅಂದ್ರೆ ಇವತ್ತದು ಪಾಪ ಹೋಯ್ತು, ಆಮೇಲೆ ತಿರ್ಗ ನಾಳೆನು ಮಾಡ್ಬೇಕು. ಈ ತರ ಒಂದೊಂದು ತರ ಊಟ ಮಾಡುವಾಗಲೂ ಭಗವಂತನ ನೆನಪು ಇಟ್ಟುಕೊಂಡಾಗೆ ಪಾಪಗಳು ಹೋಗತ್ತೆ ಅಂತ ಹೇಳ್ತಾರೆ ನಿಷ್ಪಾಪಿ. ಆಮೇಲೆ ಏನ್ ಹೇಳ್ತಾರೆ, ಅದು ಮಾತ್ರ ಅಲ್ಲ, ಇದು ಮಹತ್ ಸುಯಜ್ಞಗಳ ಆಚರಿಸಿದುವನು ಅಂತ ಹೇಳ್ತಾರೆ. ಈ ಒಂದು ಊಟ ಮಾಡುವಾಗ ಈ ಒಂದು ಚಿಂತನೆ ನಮ್ಗೆ ಎಷ್ಟಾಗತ್ತೋ ಅಷ್ಟು ಯಥಾಶಕ್ತಿ ಯಥಾಯೋಗ್ಯ ಚಿಂತನೆ ನಾವು ಮಾಡಿದ್ರೆ ಇದು ಬಂದು ಒಂದು ಯಜ್ಞ ಆಗತ್ತೆ. ಯಜ್ಞ ಅಲ್ಲ, ಯಜ್ಞಗಳು ಅಂತ ಇದನ್ನ ಪ್ಲೂರಲ್ ಯೂಸ್ ಮಾಡ್ತಾರೆ, ಯಜ್ಞಗಳು ಆಗತ್ತೆ ಅಂತ ಹೇಳ್ತಾರೆ. ಯಜ್ಞಗಳು ಮಾತ್ರ ಅಲ್ಲ, ಇದಕ್ಕೆ ಒಂದು ಅಡ್ಜೆಕ್ಟಿವ್ ಎರಡು ಅಡ್ಜೆಕ್ಟಿವ್ ಹಾಕಿದ್ದಾರೆ, ಸುಯಜ್ಞ ಅಂತ ಹಾಕಿದ್ದಾರೆ, ಆಮೇಲೆ ಮಹತ್ ಸುಯಜ್ಞ ಎರಡು, ಮಹತ್ತು ಎಂಬೋ ವಿಶೇಷ ಕೊಟ್ಟು ಸುಯಜ್ಞ ಸೂ ಎಂಬ ವಿಶೇಷಣ ಕೊಟ್ಟು ಯಜ್ಞಕ್ಕೆ ಇದನ್ನ ಸೇರಿಸಿದ. ಇದು ಏನರ್ಥ ಅಂದ್ರೆ ಯಜ್ಞ ಅಂದ್ರೆ ಯಜದೇವ ಪೂಜಾಯಾಮ್, ದೇವರಿಗೆ ಪೂಜೆ ಮಾಡೋದು ಅಂತ. ಸೊ ನಾವು ಮಾಡೋವಾಗ ಏನ್ ಮಾಡ್ತೀವಿ, ದೇವರಿಗೆ ಪೂಜೆ ಮಾಡೋದಾಗತ್ತೆ. ಸೊ ಯಜ್ಞ ಅಂಬೋದು ಲೌಕಿಕ ಸೆನ್ಸ್ಲಿ ಯಾವ ದೇವತೆಗಳಿಗೆ ಬೇಕಾದ್ರೂ ಆಗ್ಬೋದು. ಸೊ ಅದು ಒಂದು, ಯಾಕೆಂದ್ರೆ ನಾವು ಹೇಳುವಂತ ಮಂತ್ರ ಅದು ಎಲ್ಲ ಅಗ್ನಿ ಪ್ರಾಣಾಗ್ನಿ ಅಗ್ನಿ ಅದೆಲ್ಲ ತಾನು ಹೇಳ್ತೀವಿ ನಾವು, ಅಥವಾ ಪ್ರಾಣಾಯಾಸ ಅಪಾನಾಯಾಸ ಅವ್ಯಾನಾಯಾಸ ಅವಧಾನ. ಸೊ ಇದು ನಾವು ಮುಖ್ಯ ಪ್ರಾಣರು ಅಂತೂ ತಗೊಳ್ತೀವಿ, ಅಥವಾ ಅದು ಮುಖ್ಯ ಪ್ರಾಣನ ಪುತ್ರರಾದಂತ ವಾಯುಗಳು ಅಂತೂ ತಗೊಳ್ತೀವಿ. ಸೊ ಭಗವಂತನ ನೆನಪು ಸರಿಯಾಗಿ ಬಂದಿಲ್ಲ, ಅದು ಒಂದು ಯಜ್ಞ ಆಗತ್ತೆ, ಫಲ ಸಿಕ್ಕೇ ಸಿಕ್ಕತ್ತೆ, ಬಟ್ ಆ ಫಲ ಬಂಧಕ ಆಗತ್ತೆ. ಸೊ ಇಲ್ಲಿ ಸುಯಜ್ಞ ಆಗಬೇಕಂದ್ರೆ ಆ ಸುಯಜ್ಞದಲ್ಲಿ ಆ ಮುಖ್ಯ ಪ್ರಾಣರಲ್ಲಿ ನಾರಾಯಣನನ್ನ ಇಡಬೇಕು, ನಾರಾಯಣನ ಇಟ್ಟು ನಾರಾಯಣ ನೆನಪಿನಿಂದ ಅದನ್ನ ಮಾಡೋದು ಸುಯಜ್ಞ ಆಗತ್ತೆ. ಆಮೇಲೆ ಮಹತ್ ಸುಯಜ್ಞ ಹೇಗಾಗತ್ತೆ, ಮಹತ್ ಸುಯಜ್ಞ ಹೇಗಾಗತ್ತೆ ಅಂದ್ರೆ ನಮ್ಮ ಕರ್ತೃತ್ವವನ್ನು ಬಿಟ್ಟು, ಅಂದ್ರೆ ನಾವು ಮಾಡ್ತೀವಿ, ನಾವು ಭಗವಂತನಲ್ಲಿ ಮನಸ್ಸಿಟ್ಟು, ನಾವು ವಾಯುದೇವರಲ್ಲಿ ಇರುವಂತ ಭಗವಂತನಲ್ಲಿ ಮನಸ್ಸಿಟ್ಟು ಮಾಡ್ತಾ ಇದ್ದೀವಿ ಭಗವಂತನಿಗೆ ಅರ್ಪಣ ಅಂತ ಹೇಳಿದ್ರೆ ಅದು ಸುಯಜ್ಞ ಆಗತ್ತೆ. ಮಹಾಸುಯಜ್ಞ ಏನಾಗತ್ತೆ, ನಾನು ಹೋಗ್ಬೇಕು, ನನ್ನಲ್ಲಿ ಭಗವಂತ ಕೂತು ಇದನ್ನ ಮಾಡ್ತಾ ಇದ್ದ ಅಂದ್ರೆ ಏನು, ಅದೇನು ಚಿಂತನೆ ಬರುತ್ತೆ. ಅದೇ ಹೇಳಿದ್ರಲ್ಲ ಅರ್ಪಿಸು ಅವನ ಅಡಿಗೆ ಅಂತ ಹೇಳಿದ್ರು, ಅದೇ ಅದನ್ನ ತಂದುಕೋಬೇಕು. ಭಗವಂತನೇ ಮಾಡಿ ಮಾಡಿಸ್ತಾನೆ, ನಮ್ಮಲ್ಲಿ ಸ್ವತಂತ್ರ ಇಲ್ಲ ಅಂಬೋದು ಆ ನೆನಪು ತಂದಾಗ ಇದು ನಿತ್ಯ ಮಹತ್ ಸುಯಜ್ಞ ಆಚರಿಸಿದವನು ಆಗ್ತಾನೆ. ಇಷ್ಟೊಂದು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಏನಾಗತ್ತೆ, ಫಲ ಏನಾಗತ್ತೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ. ಕೋಪು ದಿಪ್ಪುದು ಬಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನ ಏನಲು ಅಂತ ಹೇಳ್ತಾರೆ. ಇದೇನು ಕೋಪುದು ಇಪ್ಪುದು ಬಪ್ಪುದು, ಇದು ಏನು ಅಂದ್ರೆ ಇದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಒಂದು ವ್ಯಾಖ್ಯಾನದಲ್ಲಿ ಇದು ಕೋಪುದು ಬಪ್ಪುದು ಇಪ್ಪುದು ಇಟ್ಕೊಳ್ಳೋಣ. ಕೋಪುದು ಬಪ್ಪುದು ಇಪ್ಪುದು ಎಂಬುದಕ್ಕೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೋಪುದು ಇದು ಒಂದು ಕೋಪುದು ಎಂಬುದಕ್ಕೆ ಪ್ರಾರಬ್ಧ ಕರ್ಮ ಅಂತ ಇಟ್ಟಿದ್ದಾರೆ. ಕೋಪದ್ದು ಇವಾಗ ನಡೆಯುತ್ತಾ ಇರೋದು ಕೋಪದ್ದು, ಹೋಗ್ತಾ ಇದೆಲ್ಲ ಆನ್ ಗೋಯಿಂಗ್, ಇದಕ್ಕೆ ಪೋಪುದು ಅಂಬೋದಕ್ಕೆ ಪ್ರಾರಬ್ಧ ಕರ್ಮ ಅಂತ ಇಟ್ಕೊಂಡಿದ್ದಾರೆ. ಇಪ್ಪುದು ಅಂದ್ರೆ ವಾಟ್ ಈಸ್ ಇನ್ ಅವರ್ ಸ್ಟಾಕ್, ಇಪ್ಪುದು ಇದೆ ಇನ್ನೂ ಇದೆ ಅದನ್ನ ಸಂಚಿತ ಅಂತ ತಕೊಂಡಿದ್ದಾರೆ. ಬಪ್ಪುದು ಅಂಬೋದು ಬರೋದು ಅಂದ್ರೆ ಆಗಾಮಿ ಅಂತ ಇಟ್ಟುಕೊಂಡು ಈ ಕರ್ಮಗಳಲ್ಲಿ, ಸೊ ಬೇಸಿಕಲಿ ಏನೇ ಕರ್ಮ ಆದ್ರೂ ಇಲ್ಲಿ ಬಂದು ಬಿಡತ್ತೆ. ಸೊ ಪೋಪುದು ಇಪ್ಪು, ಪೋಪುದು ಬಪ್ಪುದು ಇಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನ, ಅದು ಎಲ್ಲದಲ್ಲಿನೂ ಭಗವಂತನೇ ಇದ್ದು ಅವನ ಅಧಿಷ್ಠಾನ ಅದು ಅಂತ ತಿಳ್ಕೊಂಡು ಮಾಡೋದು ಅಂತ ಒಂದು. ಇನ್ನೊಂದು ಏನ್ ಹೇಳ್ತಾ ಇದ್ದಾರಂದ್ರೆ ಪೋಪುದು, ಪೋಪುದು ಅಂದ್ರೆ ಹೋಗತ್ತೆ ಅಂತ. ಈ ತರ ನಾವು ಉಪವಾಸ ಇದು ಭಗವಂತನ ಚಿಂತನೆಯಿಂದ ಮಾಡಿದ್ರ ಪೋಪುದು, ಪೋಪುದು ಅಂದ್ರೆ ಇಲ್ಲಿ ಅರ್ಥ ಏನು, ಹೋಗತ್ತೆ. ಏನು ಹೋಗತ್ತೆ? ಅಹಂಕಾರ ಹೋಗತ್ತೆ ಅಂತ ಹೇಳ್ತಾರೆ. ಭಗವಂತನೇ ಎಲ್ಲ ಮಾಡಿ ಇಷ್ಟು ರೂಪ ಇದೆ, ಇದ್ರಲ್ಲಿ ಇಷ್ಟು ರೂಪ ಇದೆ, ನಮ್ಮೊಳಗೆ ಇಷ್ಟು ದೇವತೆಗಳಿದ್ದಾರೆ, ಇಷ್ಟು ತನಕ ಬಂದದ್ದು ಅಂದ್ರೆ ಏನಾಯ್ತು? ನಮ್ಮ ಪಾರ್ಟ್ ನಾವು ಮಾಡುವಂತ ಈ ಊಟ ಮಾಡುವ ಕೆಲಸ ನಾನು ಮಾಡ್ತಾ ಇಲ್ಲ, ನನ್ನಿಂದ ಮಾಡಿಸಲ್ಪಡುತ್ತ, ಅವ್ರಿಗೆ ದೇವತೆಗಳು ಮಾಡ್ತಾ ಇದ್ದಾರೆ ಅಂಬೋ ಅದನ್ನ ಇದ್ದು ಭಗವಂತ ಮಾಡ್ತಾ ಇದ್ದಾನಂತ ಒಂದು ಪ್ರಜ್ಞೆ ಬಂದಾಗೆ ಏನ್ ಹೋಗತ್ತ? ಅಹಂಕಾರ ಹೋಗತ್ತ. ಅಹಂಕಾರ ಅಂದ್ರೆ ನಾನೇ ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ ಎಂಬ ಅಹಂಕಾರ ಹೋಗತ್ತಂತ, ಅದಕ್ಕೆ ಪೋಪುದು ಅಂತ ಹೇಳ್ತಾರ. ಆಮೇಲೆ ಬಪ್ಪುದು, ಬಪ್ಪುದು ಏನು? ಬಪ್ಪುದು ಎಂಬುದಕ್ಕೆ ಜ್ಞಾನ ಬರತ್ತಂತ. ಬಪ್ಪುದು ಅಂದ್ರೆ ಈ ಅಹಂಕಾರ ಹೋಯ್ತು ಅಂದ್ರೆ ಏನು ಬರುತ್ತೆ ಅಂದ್ರೆ ಆ ಒಂದು ಜ್ಞಾನ ಭಕ್ತಿ ಭಗವಂತನಲ್ಲಿ. ಎಲ್ಲರೂ ಈ ತರ ಮಾಡ್ತಾ ಇದ್ದಾರೆ, ದೇವತೆಗಳು ಮಾಡ್ತಾ ಒಂದೊಂದು ಕೆಲಸದಲ್ಲಿ ಹೀಗೆ ನಡೀತ ಅಂತ ತಿಳ್ಕೊಂಡಾಗ ಏನಾಗತ್ತೆ ನಮ್ಗೆ? ಆ ಜ್ಞಾನ ಬರುತ್ತೆ, ಆ ದೇವತೆಗಳ ಜ್ಞಾನ ಫಸ್ಟ್ ಬರುತ್ತೆ, ದೇವತೆಗಳೆಲ್ಲ ಮಾಡ್ತಾ ಇದ್ದಾರೆ. ಸೊ ದೇವತೆಗಳು ನಮ್ಗೆ ಭಗವಂತನ ಜ್ಞಾನವನ್ನ ತಂದು ಕೊಡ್ತಾರೆ. ಸೊ ಜ್ಞಾನ ಭಕ್ತಿ ವೈರಾಗ್ಯ ಇದು ಬರುತ್ತೆ, ಅದು ಬಪ್ಪುದು ಅಂತ ತಿಳ್ಕೊಂಡಿದ್ದಾರೆ. ಇಪ್ಪುದು ಅಂದ್ರೆ ಏನು? ಇಪ್ಪುದು ಅಂದ್ರೆ ಇವಾಗಿರೋದು. ಇವಾಗ ಏನಾಯ್ತು? ಈ ತರ ಒಂದು ಚಿಂತನೆ, ಅಧೀನತ್ವ ಚಿಂತನೆ, ಭಗವಂತ ಈಶ ನಾವು ದಾಸ ಅಂಬೋ ಅದು ಇಪ್ಪುದು, ಹೀಗೆ ಒಂದು ಅರ್ಥ ಮಾಡಿದ್ದಾರೆ. ಬಟ್ ಇದು ಇನ್ನೊಂದು ಬಂದು ಇನ್ನೊಂದು ಅರ್ಥ ಬಂದು ಕೋಪುದು ಬಪ್ಪುದು ಇಪ್ಪುದು, ಇದಕ್ಕೆ ಏನ್ ಹೇಳ್ತಾ ಇದೆ? ಎವ್ರಿಥಿಂಗ್, ಏನೇನ ಇದು ಕರ್ಮಕ್ಕೆ ಮಾತ್ರ ಇಲ್ಲ, ಇದು ಎಲ್ಲರಿಗೇನು ಇಟ್ಕೊಳ್ಳೋದು. ನಮ್ಮ ಜೀವನದಲ್ಲಿ ಯಾರ್ಯಾರೆಲ್ಲ ಬಂದರೋ, ಯಾರ್ಯಾರೆಲ್ಲ ಬರಕ್ ಹೋಗ್ತಾರೋ, ಯಾರೆಲ್ಲ ಇರ್ತಾರೋ ನಮ್ ಜೊತೆಯಲ್ಲಿ, ಸೊ ಎಲ್ಲ ಈ ಸಾಮಗ್ರಿ ಆಗಲಿ, ಈ ಭೋಜನ ವಸ್ತುಗಳಾಗಲಿ, ಭೋಕ್ತೃ ಆಗಲಿ, ನಾವು ಬಂದ ಅತಿಥಿಗಳಾಗಲಿ, ಎಲ್ಲರನ್ನ ಇಟ್ಕೊಳ್ಳೋದು. ಪಾಸ್ಟ್ ಇದು ಮೂರು ಕಾಲ ಅಂತ ಇಟ್ಕೊಳ್ಳೋದು. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ಲಿ ಏನೇನು ಕಾರ್ಯಗಳಾಗತ್ತೋ, ಏನೇನು ವ್ಯಕ್ತಿಗಳು, ಇದು ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಇಟ್ಟುಕೊಂಡು ಆ ಕರ್ಮಗಳು ಮಾತ್ರನೇ ಆಗತ್ತೆ. ಇದು ಎಲ್ಲವನ್ನು ಎಂಟೈರ್ ಪಾಸ್ಟ್, ಎಂಟೈರ್ ಫ್ಯೂಚರ್, ಎಂಟೈರ್ ಪ್ರೆಸೆಂಟ್ಲಿ ಬರುವಂತ ಎಲ್ಲವೂ ಸಕಲ ಎಲ್ಲರನ್ನೂ ಇಟ್ಟುಕೊಳ್ಳೋದು, ಇದು ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಬಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನ, ಒಂದೊಂದೇನು ಭಗವಂತ, ಪ್ರತಿ ಒಂದಲೇನು ಭಗವಂತ ಇದ್ದಾನೆ ಏನನ್ನು ಹೀಗೆ ನಾವು ತಿಳ್ಕೊಂಡಾಗ ಅವನು ಏನು ಮಾಡ್ತಾನಂದ್ರೆ ಕೃಪಾಪಯೋನಿಧಿ ಅಂದ್ರೆ ಇಲ್ಲಿ ಕೃಪಾಪಯೋನಿಧಿ ಅಂತ ನೆನಪು ಮಾಡ್ತಾರೆ. ಯಾಕೆ ಅಂದ್ರೆ ನಮಗೆ ಅನ್ಸತ್ತೆ ಈ ತರ ಎಲ್ಲ ಒಂದೊಂದು ಸತಿ ನಾವು ಊಟಕ್ಕೆ ಕೂತಾಗ ಇಷ್ಟಿಷ್ಟು ನೆನಪು ಎಲ್ಲಿಂದ ಬರುತ್ತೆ, ಇಷ್ಟಿಷ್ಟು ಸಾಧ್ಯನಾ ಊಟ ಮಾಡ್ಲಿಕ್ಕೆ, ಸಾಧ್ಯನಾ ನಮ್ಮಿಂದ ಇದು ಆಗತ್ತ ನೆನಪು, ಅಟ್ಲೀಸ್ಟ್ ನೆನಪಿನಾರು ಬರುತ್ತಾ? ಬರೋದಿಲ್ಲ. ಸೊ ನಮ್ಗೆ ಜಸ್ಟ್ ಈಸಿಲಿ ಗಿವ್ ಅಪ್, ಇಷ್ಟಿಷ್ಟು ಭೋಜನ ಪ್ರಕ್ರಿಯೆ ಇಷ್ಟಿಷ್ಟು ಮಾಡ್ಬೇಕಂದ ಅಪ್ಪ ಬೇಡಪ್ಪ ಅಂತ ಹೋಗ್ಬಿಡ್ತೀವಿ. ಸೊ ಅದಕ್ಕೆ ನೆನಪು ಮಾಡ್ತಾ ಇದ್ದಾಳೆ ಭಗವಂತ ಕೃಪಾ ಕರುಣಾಳು ಮಾತ್ರ ಇಲ್ಲ, ಅವನು ಕೃಪಾ ಪಯೋನಿಧಿ, ಅವನು ಒಂದು ಕರುಣಾ ಸಾಗರ, ಒಂದು ಸಾಗರ ತರ ಅವನು ಕರುಣೆಗೆ ಅನಂತ ಕರುಣಾ ಅವನಲ್ಲಿ ಇದೆ. ಸೊ ನಮ್ಗೆ ಎಷ್ಟೆಷ್ಟಾಗತ್ತೋ ಅಷ್ಟಲ್ಲಿ ಇಷ್ಟು ವಿಷಯಗಳು ಇಟ್ಟಿದ್ದಾರೆ ಅವರು, ಇಷ್ಟು ವಿಷಯಗಳು ಇದೆ ಅಂತ ದಾಸರು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲವೂ ನಮಗೆ ಮಾಡಕ್ ಆಗೋದಿಲ್ಲ, ಒಂದು ಚಿಕ್ಕ ಒಂದು ಖಂಡ ಅಖಂಡ ರೂಪದಲ್ಲಿ ಭಗವಂತ ಇದ್ದಾನೆ ನಮ್ಮೊಳಗೇನು, ಅವನು ಭೋಕ್ತರಾಗಿದ್ದಾನೆ, ಭೋಜ್ಯದಲ್ಲಿ ಇದ್ದಾನೆ ಮತ್ತು ಅವನೇ ಅವಕಾಶ ಕೊಡ್ತಾ. ಇದು ಒಂದು ಒಂದು ಇಟ್ಟೆಕ್ಸ್ ಅಲ್ಲಿ ಫ್ಯೂ ಸೆಕೆಂಡ್, ಇದನ್ನ ನೆನಪು ಮಾಡಿಕೊಂಡು ನಾವು ಇವಾಗ ಶುರು ಮಾಡಿದ್ರೆ ಬಿಕಾಸ್ ಆಫ್ ದಟ್ ನಮ್ಮ ಪಾಪ ಹೋಗಿ ಅವನು ಇನ್ನೂ ನೆನಪಿಗೆ ಇನ್ನೂ ಕೆಲವು ವಿಶೇಷಗಳನ್ನ ನೆನಪಿಗೆ ತಂದು ಕೊಡ್ತಾನೆ. ಆ ಊಟ ಮಾಡೋ ಸಮಯದಲ್ಲಿ ನಮಗೆ ನೆನಪು ಮಾಡಿಸ್ತಾನೆ, ಅದು ಒಂದೇ ಸಾಕು. ಬಿಕಾಸ್ ನಾವು ಓದೋದು ಒಂದು ಮತ್ತು ಊಟಕ್ಕೆ ಕೂತಾಗ ಅದು ನೆನಪು ಬರಬಲ್ಲ, ಬಾಯಲ್ಲಿ ಇಟ್ಕೊಂಡು ಬಿಡ್ತೀವಿ, ಅದು ಇಲ್ಲಾಂಗೆ ಒಂದು ತುತ್ತು ಬಾಯಲ್ಲಿ ಇರುವಾಗ ಭಗವಂತನ ನೆನಪು ಬರುವಂತೆ ಮಾಡುತ್ತಾನ ಅವನು. ಸೊ ಅದಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರ ಕೃಪಾಪಯೋನಿಧಿ ಅಂತ. ಅವನಿಗೆ ಏನ್ ಮಾಡ್ತಾನ, ಕೃಪಾಪಯೋನಿಧಿ ಮಾತನಾಡಿಸುವನು, ಮಾತನಾಡಿಸುವನು. ಅವನು ನಮ್ಮ ಒಂದು ತಾಯಿ ಹಾಗೆ ಮಗುವಿಗೆ, ಒಂದು ತಾಯಿ ಏನ್ ಮಾಡ್ತಾಳೆ ಮಗು, ಅವಳಿಗೆ ಮಗುವಿನಲ್ಲೇ ಕಣ್ಣಿರುತ್ತೆ, ಮಗು ತಪ್ಪು ಮಾಡಿದಾಗ ತಿದ್ದುತ್ತಾಳೆ. ಹಾಗೇನೆ ಭಗವಂತನು, ನಾವು ಮಕ್ಕಳು, ಅವಳು ತಿದ್ದುತ್ತಾಳೆ. ಭಗವಂತ ನಾವು ತಪ್ಪು ಮಾಡಿದಾಗೆ ನಮ್ಗೆ ಶಿಕ್ಷೆ ಕೊಡ್ತಾನೆ, ಶಿಕ್ಷೆ ಕೊಟ್ಟು ಬಿಟ್ಟು ಬಿಡೋದಿಲ್ಲ, ನಮ್ಮನ್ನ ಹಿಡ್ಕೊಂಡು ನಮ್ಮ ಮೂಲಕವಾಗಿ ಆ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ, ಮಾಡಿಸ್ತಾನೆ, ಮಾಡಿ ನಮ್ಗೆ ಫಲವನ್ನು ಕೊಡ್ತಾನೆ, ನಮ್ಗೆ ಬೇಕಾದನ್ನು ಕೊಡ್ತಾನಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಊಟದ್ದು ಹೇಗೆ ಇಷ್ಟು ವ್ಯಾಖ್ಯಾನ ಇದೆ. ಇನ್ನೊಂದು ವ್ಯಾಖ್ಯಾನ ಇಲ್ಲಿ ವಿಸ್ತಾರವಾಗಿ ಈ ಕಾಂಟೆಕ್ಚುಯಲ್ ಆಗಿ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಒಂದು ಕ್ವಶನ್ ಬರುತ್ತಂತೆ. ಏನು ಕ್ವಶನ್ ಬರುತ್ತೆ ಅಂದ್ರೆ, ಇದು ಊಟ ಮಾಡೋದು, ಈ ಊಟ ಮಾಡೋದು ಹೇಗೆ ಯಜ್ಞ ಆಗತ್ತೆ? ಬಿಕಾಸ್ ಪ್ರಸಿದ್ಧ ಯಜ್ಞದಲ್ಲಿ ಅನೇಕ ಅಂಶಗಳು ಇರುತ್ತಲ್ಲ, ಈ ಊಟ ಮಾಡೋದಲ್ಲಿ ಏನು ತಟ್ಟೆಯಲ್ಲಿ ಹಾಕಿರ್ತಾರೋ ಅದು ತೆಗೆದು ಬಾಯಲ್ಲಿ ಹಾಕೊಳ್ತೀವಿ, ಇದು ಏನು ಯಜ್ಞ ಆಗತ್ತೆ ಅಂತ ಕ್ವಶನ್ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ವಿಸ್ತಾರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಈ ವಿಸ್ತಾರವಾಗಿ ಹ್ಯಾಕ್ ಕೊಡ್ತಾ ಇದ್ದಾರೆ ಅಂದ್ರೆ, ಅವ್ರು ಹೇಳ್ತಾರೆ ಇದು ಇದು ಎಂಟೈರ್ ಗಂಡಸರು ಮಾಡೋ ಪ್ರಾಣಾಯಸೋಹ ಅಪಾನಾಯಸೋಹ ಅದೆಲ್ಲನೂ ಬರುತ್ತೆ ಇದ್ರಿ, ಅದು ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಬಟ್ ಆ ವಿಷಯವನ್ನ ನಾವು ತಿಳ್ಕೊಳ್ಳಕ್ಕೆ ಅಧಿಕಾರ ಉಂಟು, ಏನಾಗತ್ತೆ ಏನ ಅರ್ಥ ಅಂತ ತಿಳ್ಕೊಳ್ಳೋದು ಉಂಟು. ಅದಕ್ಕೆ ಹೇಳ್ತಾ ಇದ್ದಾರೆ, ಫಸ್ಟ್ ಹೇಳ್ತಾರೆ ಈ ಈ ವೈಶ್ವಾನರ ಅಗ್ನಿ ಎಂಬುದು ನಮ್ಮಲ್ಲಿ ಒಳಗಡೆ ಕೂತಿದ್ದಾನೆ ಅವನು. ಅದಕ್ಕೆ ಈ ವೈಶ್ವಾನರ ಒಂದು 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 ಕಾರ್ಯ ಹೋಮ ಆಗಬೇಕಂದ್ರೆ ಅದಕ್ಕೆ ಹೇಳ್ತಾರೆ ಮೂರು ತರದ ಅಗ್ನಿಗಳು ಹೇಳ್ತಾರೆ, ಐದಿದ ಮೂರನ್ನ ವಿಶೇಷವಾಗಿ ಹೇಳ್ತಾರೆ. ಒಂದು ಒಂದು ಆಹವನೀಯ ಅಂತ ಒಂದು ಅಗ್ನಿ, ಇನ್ನೊಂದು ಗಾರ್ಹಪತ್ಯ ಅಂತ, ಇನ್ನೊಂದು ದಕ್ಷಿಣಾಗ್ನಿ. ಆ ಗಾರ್ಹಪತ್ಯ ಅಂಬೋ ಅಗ್ನಿ ಒಂದು ಬ್ರಾಹ್ಮಣ ಫ್ರಮ್ ಡೇ ಒನ್ ಆ ಗಾರ್ಹಪತ್ಯ ಅಂಬೋ ಅಗ್ನಿಯನ್ನ ಇಟ್ಟುಕೊಂಡಿರ್ಬೇಕು ಮನೇಲಿ, ಯಾವತ್ತೂ ಅದು ನಂದಾದೀಪ ತರ ಅದು ಉರಿಯುತ್ತಾನೇ ಇರಬೇಕು, ಅವನು ಕೊನೆಯ ತನಕ ಅದು ಬರಬೇಕು. ಆ ಅಗ್ನಿಯಿಂದ ಆ ಅಗ್ನಿ ಮೂಲ, ಆ ಅಗ್ನಿಯಿಂದ ಅವನು ಆಹ್ವಾನೀಯ ಅದನ್ನ ಒಂದ್ ಅಲ್ಲಿಂದ ನಾವು ನಾಟ್ ಲೈಟಿಂಗ್ ಎ ಮ್ಯಾಚ್ ಬಾಕ್ಸ್ ಅದು ಇಟ್ಟುಕೊಂಡು ಹಾಕೋದಿಲ್ಲ, ಮತ್ತನನ್ನೋ ಡೈಲಿ ಮಾಡಲ್ಲ, ಈ ಅಗ್ನಿಯಿಂದ ತಂದು ಇಟ್ಕೋಬೇಕು. ಅದಕ್ಕೆ ಆಹ್ವಾನೀಯ ಅಂತ, ಆಹ್ವಾನೀಯ ಅಗ್ನಿಯಲ್ಲಿ ಆಹುತಿಗಳು ಹೋಮಗಳು ಎಲ್ಲವೂ ಮಾಡ್ತಾರೆ, ಅದು ಚತುರಾಕಾರದಲ್ಲಿ ಇರುತ್ತೆ ಆಹ್ವಾನೀಯ ಎಂಬುದು. ಆಮೇಲೆ ಇನ್ನೊಂದು ಅಗ್ನಿ ಇರುತ್ತೆ ದಕ್ಷಿಣ ಅಗ್ನಿ ಅಂತ. ದಕ್ಷಿಣ ಅಗ್ನಿಯಲ್ಲಿ ಸುತ್ತು ಕಾರ್ಯ ಮುಂತಾದ ಕಾರ್ಯಗಳೆಲ್ಲ, ಅದೊಂದು ಇಟ್ಸ್ ಮೋರ್ ಲೈಕ್ ಸೆಮಿ ಸರ್ಕಲ್ ತರ ಇರುತ್ತೆ, ಅಲ್ಲಿ ಆ ಕಾರ್ಯಗಳು ಮಾಡ್ತಾರೆ. ಸೊ ಇಲ್ಲಿ ಏನು ಅಂದ್ರೆ ಹೇಳ್ತಾರೆ, ನಮ್ಮ ದೇಹದಲ್ಲಿ ಈ ಬಾಯಿ ಇದೆ ನೋಡಿ, ಈ ಬಾಯಿ ಬಂದು ಆಹ್ವಾನೀಯ ಅಂತ ಹೇಳ್ತಾರೆ, ಇದೇ ಆಹ್ವಾನಿ, ಬಿಕಾಸ್ ಇದು ಮೂಲಕವಾಗಿ ಹೋಗುತ್ತೆ. ಸೊ ಆಹ್ವಾನೀಯ ಎಂಬುದು ನಮ್ಮ ಬಾಯಿಯೇ ಆಹ್ವಾನೀಯ ಅಗ್ನಿ ಆಗತ್ತೆ. ಆಮೇಲೆ ನಮ್ಮ ಹೃದಯ, ನಮ್ಮ ಹೃದಯ ಬಂದು ಅದು ಗಾರ್ಹಪತ್ಯ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ವೈಶ್ವಾನರವನ್ನ ಒಳಗಡೆ ನಾಭಿಯಲ್ಲಿ ಇಟ್ಟು ನಾಭಿಯಲ್ಲಿ ದಕ್ಷಿಣಾಗ್ನಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ಉಪಾಸನೆಯಲ್ಲಿ ನಮ್ಗೆ ಮನಸ್ಸು ಬಂದು ದಕ್ಷಿಣಾಗ್ನಿ ಅಂತ, ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಈ ಉಪಾಸನೆಯಲ್ಲಿ. ಸೊ ಇದು ಇದೆ, ಸೊ ಇದು ಹೋಮ ತರ ಆಗತ್ತೆ. ಮತ್ತೆ ಏನಾಗತ್ತೆ ಅಂದ್ರೆ, ಈ ಹೃದಯದಲ್ಲಿ ಅರಣಿ ಅಗ್ನಿ ಅಗ್ನಿ ಇರುತ್ತೆ, ಹೃದಯದಲ್ಲಿ ಒಂದು ಆ ಅಗ್ನಿ ಇರುತ್ತೆ. ಆ ಅದಕ್ಕೆ ಏನ್ ಆ ಅಗ್ನಿಯನ್ನ ಹೇಗೆ ಸ್ಥಾಪನೆ ಮಾಡ್ಬೇಕಂದ್ರೆ, ಈ ಮನಸ್ಸು ಅಂಬೋ ಕಡ್ಗೋಲನ್ನ ಒಂದು ಕಡ್ಗೋಲನ್ನ ಇಟ್ಕೋಬೇಕು. ಆ ಆ ವಾಯು ಅಂಬೋ ಹಗ್ಗದಿಂದ ಅಂತಾರೆ, ವಾಯು ಅಂಬೋ ಹಗ್ಗ ಅಂದ್ರೆ ವಾಯುದೇವರು ಹೇಳಿಕೊಟ್ಟ ರೀತಿಯಿಂದ, ಅಂದ್ರೆ ಏನು ದ್ವೈತ ಪ್ರಕಾರ ದೇವರು ಬೇರೆ ನಾನು ಬೇರೆ ಅಂಬೋ ಒಂದು ಆ ಪ್ರಜ್ಞೆಯಿಂದ ವಾಯುದೇವರ ಮೂಲಕವಾಗ ಇದನ್ನ ನಾವು ಮಥನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮಥನ ಮಾಡುವಾಗ ಇಲ್ಲಿ ವಿಶೇಷಗಳು ಏನೇನ್ ಹೇಳ್ತಾರೆ ಅಂದ್ರೆ, ನಾವು ನಾವು ಪೂರ ಶ್ವಾಸ ಮಾಡುವಾಗ ಪೂರಕ ಮಾಡ್ತೀವಿ, ಈ ಪೂರಕ ಮಾಡೋ ಪೂರಕದಿಂದ ಅದು ಆ ಬೆಂಕಿಯನ್ನ ಹಚ್ಚಿದಂತೆ ಆಗತ್ತೆ, ಆ ಅಗ್ನಿಯನ್ನ ನಾವು ಹಚ್ಚಿದಂತೆ ಆಗತ್ತೆ ಅದು ಪೂರಕ. ಆಮೇಲೆ ಆ ಕುಂಭಕದಲ್ಲಿ ಯಾವಾಗ್ಲೂ ನಾವು ಜಪ ಏನೇ ಮಾಡುವುದಾಗಿದ್ರೂ ಕುಂಭಕದಲ್ಲಿ ಮಾಡ್ತೀವಿ. ಕುಂಭಕ ಇಟ್ಟು, ಕುಂಭಕ ಅಂದ್ರೆ ಜಸ್ಟ್ ಹೋಲ್ಡ್ ಯರ್ ಬ್ರೆತ್, ಆಮೇಲೆ ನಮ್ ಗುರುಮಂತ್ರ ಮಾಡುವಾಗ ಹಾಗೆ ಮಾಡ್ತೀವಿ ನಾವು. ಸೊ ಈ ಕುಂಭಕ ಬಂದು ಆ ಅಗ್ನಿ ಸ್ಥಾಪನೆ ಆಗತ್ತೆ ಅಂತ ನಾವು ತಿಳ್ಕೊಬೇಕು ಯಾವಾಗ ಮಾಡುವಾಗ್ಲೂ. ಇದಕ್ಕೆ ದೇವತೆಗಳು ಹೇಳುವಾಗೆ ಆ ಪೂರಕ ಮಾಡುವಾಗ ಆ ಬ್ರಹ್ಮನನ್ನ ಇಟ್ಕೋಬೇಕು, ಆಮೇಲೆ ಶಾಪಕ ಆಗುವಲ್ಲಿ ನಾವು ವಿಷ್ಣುವನ್ನೇ ಇಟ್ಕೋಬೇಕು. ರೇಚಕ, ರೇಚಕ ನಂತರ ಇಲ್ಲಿ ರೇಚಕ ಬರಲ್ಲ, ರೇಚಕ ಅಂದ್ರೆ ಹೊರಗೆ ಬಿಡೋದು, ಅಲ್ಲಿ ರುದ್ರರನ್ನ ಇಟ್ಕೋಬೇಕು. ಇದು ಬೇರೆ ಬೇರೆ ದೇವತೆಗಳಂದ್ರೆ ಇಲ್ಲ, ಇದು ವಿಷ್ಣುನೇ ಮೂರು ರೂಪದಿಂದ ಇದ್ದು ಮಾಡಿ ಮಾಡಿಸ್ತಾನೆ. ಆಮೇಲೆ ಅಲ್ಲಿ ಹೇಳುವಂತ ಹೋಮ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದ ಅಂದ್ರೆ, ಇದು ಆರ್ ಕಂಪೇರಿಂಗ್ ಇಟ್ ಟು ದ ರಿಯಲ್ ಹೋಮ. ಹೊರಗಡೆ ಇದು ಯಜ್ಞ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹಾಗೆ ಯಜ್ಞ ಅಂತ ಹೇಳಿದ್ರೆ, ಯಜ್ಞದಲ್ಲಿ ಆ ಪ್ರಣವ ಹೇಳಿ ಶುರು ಮಾಡ್ತಾರೆ. ಇಲ್ಲಿ ಏನು ಪ್ರಣವ ಅಂದ್ರೆ, ನಮ್ಮ ಸುಷುಮ್ನ ನಾಡಿ ಇಡಾ ಪಿಂಗಳ ನಾಡಿಗಳೇ ಆಹೂ ಮಾತರ, ಅದು ಮೂರು ಪ್ರಣವದ ಮೂರು ಬ್ರಾಂಚ್ ತರ ಇರತ್ತಂತ ಹೇಳ್ತಾರೆ. ಸೊ ಅದೇ ಮುಖ ಅಂಬೋದು ಆಹ್ವಾನೀಯ ಅಂತ ಹೇಳ್ತಾರೆ, ಹೃದಯದಲ್ಲಿ ಗಾರ್ಹಪತ್ಯ ಹೇಳ್ತಾರೆ, ನಾಭಿಯಲ್ಲಿ ದಕ್ಷಿಣ ಹೇಳ್ತಾರೆ, ಮತ್ತು ಇನ್ನು ಎರಡು ಅಗ್ನಿಗಳು ಉಂಟು. ಏನದು ಅಂದ್ರೆ, ಬಲಭಾಗದಲ್ಲಿ ಅವಸತ್ಯ ಅಂತ ಹೇಳ್ತಾರೆ, ಎಡಭಾಗದಲ್ಲಿ ಸಭ್ಯ ಅಂತ ಹೇಳ್ತಾರೆ. ಅದಕ್ಕೆ ಇದು ಜನರಲಿ ಬ್ರಾಹ್ಮಣರು ಗಂಡಸರು ಉಪನಯನ ಆದ ಮೇಲೆ ಈ ಅನುಸಂಧಾನ, ಉಪನಯನ ಎಸ್ಪೆಷಲಿ ಮದುವೆ ಆದಮೇಲೆ ಈ ಅನುಸಂಧಾನಗಳು ಅವರಲ್ಲಿ ಇರತ್ತಂತೆ. ಅದಕ್ಕೆ ಒಂದು ಬ್ರಾಹ್ಮಣ ಬರುವಾಗ ಐದು ಅಗ್ನಿಗಳು ಬರ್ತಾ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಆಯ್ತಲ್ಲ, ಆಹ್ವಾನೀಯ, ಗಾರ್ಹಪತ್ಯ, ದಕ್ಷಿಣಾಗಿ, ಆಮೇಲೆ ಆವಸತ್ಯ, ಸಭ್ಯ ಅಂತ ಐದು ಅಗ್ನಿಗಳು. ಸೊ ಈ ಐದು ಅಗ್ನಿಗಳು ಹೇಳ್ತಾರೆ. ಆಮೇಲೆ ಅವ್ರುಗಳು ಹೇಳುವಾಗ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಅವ್ರಿಗೆ ಹೇಳ್ತಾರಲ್ಲ, ಅದು ಹೇಳುವಾಗ ಅಂದ್ರೆ ಒಂದು ಊಟ ಕ್ರಿಯೆ ಆಗಬೇಕು ಅಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವ್ರ ಮೂಲಕವಾಗ ನಾವು ಉಂಡ ಆ ಅನ್ನ ಎಲ್ಲ ಹಾಗೆ ಎಲ್ಲಾ ಕಡೆನೂ ಹೋಗತ್ತೆ ಅಂತ ಹೇಳ್ತೀವಿ ಹೇಳ್ತಾರೆ. ಸೊ ಅಲ್ಲಿ ಪ್ರಾಣದಿಂದ ನಡೆಯುವಂತ ಕೆಲಸ, ಆ ಪ್ರಾಣದಿಂದ ನಡೆಯುವಂತ ಕೆಲಸ, ಆ ಪ್ರಾಣಕ್ಕೆ ಒಂದು ಯಜ್ಞ ಮಾಡಬೇಕಂದ್ರೆ ಅಲ್ಲಿ ಯಾರು ಇರ್ತಾರಂದ್ರೆ ಮಂತ್ರಗಳು ಹೇಳುವಂತ ಹೋತ್ರು ಅಂತ ಇರ್ತಾರೆ. ಅದಕ್ಕೆ ಪ್ರಾಣನಿಗೆ ಹೊದಿಸ್ತಾ ಇದ್ದಾರೆ, ನಮ್ಮ ದೇಹದಲ್ಲಿ ಇರುವಂತ ಈ ಪ್ರಾಣರ ಪಂಚಪ್ರಾಣರನ್ನ ಹೇಳ್ತಾರೆ. ಸೊ ಇವರುಗಳೇ ಯಜ್ಞ ಎಲ್ಲ, ಬಿಕಾಸ್ ನಾವು ಮಾಡೋದೊಂದು ಇಲ್ಲ, ನಾವು ಬಾಯಲ್ಲಿ ಇಟ್ಟುಕೊಳ್ತೀವಿ ಅಷ್ಟೇ. ಸೊ ಇವರುಗಳು ಏನ್ ಮಾಡ್ತಾ ಇದ್ದಾರೆ, ಈ ಪ್ರಾಣನೇ ಹೋತ್ರು, ಅವನೇ ಹೋತ್ರು, ಅವನೇ ಆ ಪ್ರಾಣನೇ ಎಲ್ಲ ಮಂತ್ರಗಳನ್ನ ಹೇಳ್ತಾ ಇದ್ದಾನೆ. ಏನೇನು ಭಗವಂತನ ಕುರಿತು ಅವನು ಹೇಳುವಂತದ್ದು, ಈ ಅಪಾನ ಇದ್ದಾನಲ್ಲ ಅವನು ಉದ್ಗಾತ್ರು. ಇದೇನು ಅಂದ್ರೆ, ಒಂದು ಯಜ್ಞ ಆಗೋವಾಗ ಮಂತ್ರ ಹೇಳೋರು ಹೋತ್ರು, ಉದ್ಗಾತ್ರು ಎಂಬವ್ರು ಏನ್ ಮಾಡ್ತಾರಂದ್ರೆ ಅವರು ಸಾಮವೇದದಿಂದ ಅಂದ್ರೆ ಅದೇ ಈಸ್ ನಥಿಂಗ್ ಬಟ್ ಋಗ್ಮಂತ್ರಗಳೇ, ಋಗ್ವೇದದ ಮಂತ್ರವನ್ನ ಒಂದು ಸ್ವರದಿಂದ ಹೇಳುವುದು, ನಾದದಿಂದ ಹೇಳುವುದು, ಅದು ಸಾಮವೇದ ಆಗತ್ತೆ. ಆ ಸಾಮವೇದಿಗಳು ಅವ್ರಿಗೆ ಸಾಮವೇದವನ್ನ ಹೇಳುವವರಿಗೆ ಉದ್ಗಾತ್ರು ಅಂತ ಹೆಸರು. ಆ ಉದ್ಗಾತ್ ಅದು ಯಜ್ಞಕಾಲದಲ್ಲಿ ಹೋತ್ರು ಮಂತ್ರವನ್ನ ಹೇಳಬೇಕು, ಉದ್ಗಾತ್ರು ಎಂಬುವನು ಆ ಮಂತ್ರವನ್ನ ಹಾಡಬೇಕು, ಚೆನ್ನಾಗಿ ಹಾಡಬೇಕು ಅವನು. ಆ ಒಂದು ಸ್ವರ ಸರಿಯಾಗಿ ಉದಾತ್ತ ಅನುದಾತ್ತ ಅದೆಲ್ಲ ಸರಿಯಾಗಿದ್ದು ಅವನು ಹಾಡಬೇಕು. ಯಾಕೆಂದ್ರೆ ಒಂದೊಂದಕ್ಕೇನು, ಒಂದೊಂದು ಸ್ವರಕ್ಕೇನು, ಒಂದೊಂದು ಪಿಚ್ಗೇನು, ಇಂಟರ್ನೇಷನ್ಗೇನು ಒಂದೊಂದು ಅರ್ಥಗಳು ಉಂಟು. ಅದಕ್ಕೆ ಹೇಳ್ತಾರೆ ಅದು ಮಾಡೋದು ಯಾರು ಅಂದ್ರೆ ಅಪಾನ ಅಂತ ಹೇಳ್ತಾರೆ. ಆಮೇಲೆ ಯಜ್ಞ ಮಾಡುವಾಗ ಮಂತ್ರ ಹೇಳೋರು ಉದ್ಗಾತ್ರ ಇತ್ತು, ಎಲ್ಲ ಮಾಡಿಸೋರು, ಆ ಸಾಮಾನೆಲ್ಲ ಜೋಡಿಸಿ ಅದು ಈ ಪ್ರಕಾರ ಇದು ಫಸ್ಟ್ ಬರಬೇಕು, ಅದು ಆಮೇಲೆ ಆಗ್ಬೇಕು, ಇದು ಬೆರೆಸಿ ಇದು ಹಾಕಬೇಕು, ಇದೆಲ್ಲ ತಯಾರು ಮಾಡಿ ಎಲ್ಲ ಹಾಕೋರು, ಮಾಡಿಸೋರು ಬಂದು ಅವರಿಗೆ ಅಧ್ವರ್ಯು ಅಂತ ಹೇಳ್ತಾರೆ. ಇಲ್ಲಿ ಅಧ್ವರ್ಯ ಯಾರು ಅಂದ್ರೆ ಉದಾಹರಣೆಯೇ ಅಧ್ವರ್ಯು ಅಂತ ಹೇಳ್ತಾರೆ. ಮತ್ತು ಇದು ಎಲ್ಲವನ್ನು ಸೂಪರ್ವೈಸ್ ಮಾಡೋನು, ಎಲ್ಲ ಸರಿಯಾಗಿದೆಯಾ ಅಂತ ಸೂಪರ್ವೈಸ್ ಮಾಡೋರಿಗೆ ಬ್ರಹ್ಮ ಅಂತ ಹೇಳ್ತಾರೆ, ಅವನಿಗೆಲ್ಲ ಗೊತ್ತಿರ್ಬೇಕು. ಅದು ಯಾರು ಅಂದ್ರೆ ವ್ಯಾನ ಅಂತ ಹೇಳ್ತಾರೆ. ಮತ್ತು ಒಂದು ಯಜ್ಞ ಮಾಡ್ಬೇಕಂದ್ರೆ ಒಂದು ಯಜಮಾನ ಬೇಕಲ್ಲ, ಇವರೆಲ್ಲ ಹೋತ್ರು ಅಧ್ವರ್ಯು ಉದ್ಗಾತ್ರು ಬ್ರಹ್ಮ ಇದ್ದಾರೆ, ಮಾಡುವಂತ ಯಜಮಾನ ಬೇಕಲ್ಲ. ಯಾರು ಯಜಮಾನ ಅಂದ್ರೆ ಈ ಸಮಾನವಾಗಿ ಇದಾನಲ್ಲ ಅವನೇ ಯಜಮಾನ ಅಂತ ಹೇಳ್ತಾರೆ. ಸೊ ಯಜಮಾನ ಒಬ್ಬನೇ ಇದ್ರೆ ಯಜ್ಞ ಮಾಡೋ ಹಂಗಿಲ್ಲ, ಅವನಿಗೆ ಪತ್ನಿ ಬೇಕು. ಯಾರು ಪತ್ನಿ ಅಂದ್ರೆ ಹೇಳ್ತಾರ, ಆ ಬುದ್ಧಿ ಇದೆಲ್ಲ ಎಲ್ಲ ಮಾಡಬೇಕು ಅಂತ ಒಂದು ಬುದ್ಧಿ ಪ್ರೇರಣೆ ಮಾಡಿ ಮಾಡ್ತಾರಲ್ಲ, ಆ ಬುದ್ಧಿಯೇ ಪತ್ನಿ ಅಂತ ಹೇಳ್ತಾರೆ. ಸೊ ಎಲ್ಲಿ ಶಾಸ್ತ್ರದಲ್ಲಿ ಬುದ್ಧಿ ಪತ್ನಿ ಹಾಗೆ ಬಂದಾಗ ನಾವು ಲಿಟ್ರಲ್ ಆಗಿ ತಗೋಬಾರ್ದು, ಸಾಹಿತ್ಯದಲ್ಲಿ ಪತ್ನಿ ಅಂತ ಬಂದಾಗ ಆ ಬುದ್ಧಿಯನ್ನೇ ನಾವು ತಗೋಬೇಕು. ಸೊ ಆಮೇಲೆ ಈ ಯಜ್ಞದಲ್ಲಿ ಒಂದು ಪಶು, ಅದು ಒಂದು ಆಹುತಿ ಕೊಡಕ್ಕೆ ಒಂದು ಪಶು ಬಲಿ ಅಂತ ಹೇಳ್ತಾರೆ. ಪಶುವನ್ನ ಇಡಬೇಕು. ಯಾವ ಪಶುವನ್ನ ಇರೋದು ಅಂದ್ರೆ ನಮ್ಮ ಅಹಂಕಾರ ಇದೆಲ್ಲ, ನಾನು ಮಾಡ್ತೀನಿ ಎಂಬ ಅಹಂಕಾರವನ್ನ ಪಶುವಾಗಿ ಅಲ್ಲಿ ಕೊಡಬೇಕು, ಅದನ್ನೇ ಇಡಬೇಕು. ಬಿಕಾಸ್ ನಾನು ಬಂತಲ್ಲ ಅರ್ಪಿಸು ಅವನಡಿಗೆ ಅಂತ. ಸೊ ಅವನೇ ಮಾಡ್ತಾನೆ ನಂದಲ್ಲ ಅಂತ ತಿಳ್ಕೊಳ್ಳೋದು. ಆ ಅಹಂಕಾರವನ್ನ, ಅಹಂಕಾರ ಅಂದ್ರೆ ಕೆಟ್ಟ ಅಹಂಕಾರ, ನಾನು ಇದ್ದೀನಿ ಅಂತ ತಿಳ್ಕೊಳ್ಳೋದು ಒಳ್ಳೆ ಅಹಂಕಾರ, ಕೆಟ್ಟ ಅಹಂಕಾರ ನಾನೇ ಮಾಡ್ತಾ ಇದ್ದೀನಿ, ದೇವತೆಗಳನ್ನ ಮರೆತು ದೇವರನ್ನ ಮರೆತು ನಾನೇ ಮಾಡ್ತೀನಿ ಅಂತ ಕಣ್ಣಿನಿಂದ ಏನ್ ನೋಡ್ತೀವೋ ಅದನ್ನೇ ತಿಳ್ಕೊಳ್ಳೋದು, ಅದು ಅಹಂಕಾರ. ಆ ಅಹಂಕಾರ ಬಂದು ಪಶು ಆಗ್ತಾನೆ. ಆಮೇಲೆ ಅಹಂಕಾರ ಪಶು ಆಲದ ಮೇಲೆ ಸೋಮರಸವನ್ನ ಹಿಂಡಬೇಕು ಅಂತಾರೆ. ಏನಿದು ಸೋಮರಸ? ಸೋಮರಸ ತುಂಬಾ ವಿಶೇಷ ಯಜ್ಞದಲ್ಲಿ ಸೋಮಪಾನ ಕುಡಿಯೋದು. ಅದು ಏನು ಸೋಮಪಾನ ಅಂದ್ರೆ, ಇವರುಗಳು ಎಲ್ಲ ಹೇಳೋದು ಓಂಕಾರ, ಪ್ರಣವದಿಂದ ಎಲ್ಲ ಮಾಡ್ತಾರೆ. ಪ್ರಣವ ಇಸ್ ಅ ಬೀಜ, ಪ್ರಣವದಲ್ಲಿ ಎಲ್ಲ ಶಬ್ದಗಳು ವೇದಗಳು ಎಲ್ಲವೂ ಪ್ರಣವದಿಂದಲೇ ಬಂತು. ಸೊ ಆ ಪ್ರಣವವನ್ನು ಸೋಮಕ್ಕೆ ಹೊಲಿಸ್ತಾ ಇದ್ದಾರೆ. ಆಮೇಲೆ ಈ ಯಜ್ಞ ಮಾಡುವುದಕ್ಕೆ ಕಟ್ಟಿಗೆ ಎಲ್ಲ ಬೇಕಲ್ಲ ಅಂದ್ರೆ, ಈ ನಾವು ಕೂತಿರುವಂತ ಈ ಪೃಥ್ವಿಯಲ್ಲಿ ಎಲ್ಲ ಇಟ್ಟು ನಾವು ಮಾಡ್ತಾ ಇದೀವಿ, ಅದೇ ಕಟ್ಟಿಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಯಜ್ಞಕ್ಕೆ ವೇದಿಕೆಯಲ್ಲಿ ಇದೆ ಅಂದ್ರೆ ನಮ್ಮ ಉರಸ್ಥಾನ, ಉರಸ್ಥಾನದೇ ವೇದಿಕೆ ಆಗತ್ತೆ. ಅಲ್ಲಿ ಇರುವಂತ ರೋಮಗಳು ಅದು ಬಂದು ದರ್ಬೆಗಳಾಗತ್ತೆ. ಆಮೇಲೆ ಇದೆಲ್ಲ ಹಾಕಲಕ್ಕೆ ಅಹವಿಸು ಅದೆಲ್ಲ ಹಾಕಲಕ್ಕೆ ನಮ್ಗೆ ಶುಕ್ಷವ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸೌಟ್ ಬೇಕು, ಒಂದು ಪಾತ್ರೆ ಬೇಕು. ಏನಿಲ್ಲಿ ಸೌಟ್ ಅಂದ್ರೆ ನಾವು ಜಿಹ್ವ, ನಾವು ಬಾಯಲ್ಲಿ ಇಡ್ತಾ ಇದೀವಿಲ್ಲ ಅದೇ ಸ್ಪೂನ್, ನಮ್ಗೆ ಅದೇ ಶುಕ್ ಆಗತ್ತೆ. ಇದೆಲ್ಲ ಯೋಚನೆ ಮಾಡುವಂತ ಮನಸ್ಸಿದೆಲ್ಲ ಅದೇ ಸ್ಟವ, ಅದೇ ಒಂದು ಪಾತ್ರೆ. ಇದೆಲ್ಲ ಯೋಚನೆ ಮಾಡ್ತಾ ಇದೀವಲ್ಲ ಹೀಗೆ ಹೀಗೆ ಆಗತ್ತೆ, ಅದೇ ಒಂದು ಪಾತ್ರ ತರ ಸ್ಟವ ಅಂತ ಆಗತ್ತೆ, ಶುಕ್ ಸ್ಟವ ಆಗತ್ತೆ ಅಂತ ಹೇಳಿ ಇದನ್ನ ಹೇಳ್ತಾರೆ. ಇದನ್ನೆಲ್ಲ ಯೋಚನೆ ಮಾಡಿ ಗಂಡಸರು ಮಾಡ್ತಾರಂತೆ. ಗಂಡಸರು ಮಾಡುವಾಗ ನಾವು ಕೇಳ್ತೀವಿ, ನಾವು ನೋಡ್ತೀವಿ. ಅವರು ಹೇಳುವಾಗ ಆಹುತಿಯನ್ನು ಎಲ್ಲ ಕೂತು ಇದೆಲ್ಲ ಆದ ಮೇಲೆ ಆಹುತಿಯನ್ನು ಕೊಡ್ತಾರೆ. ಅವರು ಏನ್ ಆಹುತಿ ಹೇಳುವಾಗ ಕೇಳಿರ್ತೀವಿ ನಾವು, ಐದು ಆಹುತಿ, ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ ಹೇಳ್ತಾರಲ್ಲ, ಹೇಳುವಾಗ ಅದಕ್ಕೆ ಏನು ಅರ್ಥ ಅಂತನೂ ಕೊಟ್ಟಿದ್ದಾರೆ. ಅದು ವಿಸ್ತಾರವಾಗಿ ಕೊಟ್ಟಿದ್ದಾರೆ, ಅದು ಯಾರು ಮಾಡಲ್ಲ, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾರೆ. ಅದು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಏನು ಇದಕ್ಕೆ ತಿಳ್ಕೊಳ್ಳೋದು ಅಂದ್ರೆ, ಆ ಮಂತ್ರ ಹಾಗಿದೆ ಅಂದ್ರೆ, ಫಸ್ಟ್ ಹೇಳ್ತಾರ ಪ್ರಾಣಾಯ ಸ್ವಾಹ, ಪ್ರಾಣಾಯ ಇದಂ ನ ಮಮ ಅಂತ ಹೇಳಿ ತಿಳ್ಕೊಳ್ಳೋದು. ಆಮೇಲೆ ಅಪಾನ, ಸೊ ಇದು ಹೇಳ್ತಾರೆ ಇದ್ರಲ್ಲಿ ಏನರ್ಥ ಅಂತ ಹೇಳ್ತಾರೆ. ಇದಕ್ಕೆ ಏನರ್ಥ ಅಂದ್ರೆ ಹೇಳ್ತಾರಂತೆ, ಫಸ್ಟ್ ಪ್ರಾಣಾಯ ಸ್ವಾಹ ಅಂತ ಪ್ರಾಣಾಗ್ನಿಹೋತ್ರ ಅಂತ ಹೇಳ್ತಾರೆ. ಈ ಪ್ರಾಣಾಯ ಸ್ವಾಹ ಅಂತ ಅವರು ಕೊಡೋವಾಗ ಹೇಗೆ ಯೋಚನೆ ಮಾಡ್ತಾರಂದ್ರೆ, ಆ ಮಂತ್ರನೇ ಹಾಗೆ ಇದೆ, ಶ್ರದ್ಧಾಯಾಮ್ ಪ್ರಾಣೆ ಅಂತ, ಶ್ರದ್ಧಾಯಾಮ್ ಶ್ರದ್ಧಾಯಾಮ್ ಅಂತ ಅವ್ರ ಮನಸ್ಸಲ್ಲಿ ಅವ್ರನ್ನ ಅನ್ಕೊಳ್ತಾರ. ಪ್ರಾಣಾಯ ಸ್ವಾಹ ಅಂತ ಹೇಳೋವಾಗ ಈ ಮಂತ್ರ ಮನಸ್ಸಲ್ಲಿ ಭಾವನೆ ಬರ್ಬೇಕಂತ. ಅಂದ್ರೆ ಶ್ರದ್ಧಾ ಅಂದ್ರೆ, ಶ್ರದ್ಧಾ ಅಂದ್ರೆ ಆಸ್ತಿಕ್ಯ ಬುದ್ಧಿ, ಭಗವಂತನಲ್ಲಿ ಒಂದು ಫೇತ್ ಅಂತ ಹೇಳ್ತಾರ. ಫೇತ್ ಇಸ್ ಅ ಕ್ರೂಡ್ ವರ್ಡ್. ಭಗವಂತ ಇದ್ದಾನ ಅಂಬೋ ಅಸ್ತಿತ್ವದಲ್ಲಿ ಒಂದು ಒಂದು ಗಾಢವಾದ ನಂಬಿಕೆ. ಆ ನಂಬಿಕೆಯನ್ನ ಕೊಡುವವಳು ಭಾರತೀ ದೇವಿ. ಸೊ ಆ ಭಾರತಿಗೆ ಶ್ರದ್ಧಾಯಾಮ್ ಅಂತ, ಆ ಭಾರತೀ ದೇವಿ ಎಲ್ಲಿ ಆ ಪ್ರಾಣನಲ್ಲಿ ಭಾರತೀಪತಿಯಾದ, ಫಸ್ಟ್ ಸ್ವಾಹ ಪ್ರಾಣಯ ಸ್ವಾಹ ತಾನೆ ಹೇಳ್ತಾರೆ. ಸೊ ಅಲ್ಲಿ ಭಾರತೀಪತಿಯಾದ ಪ್ರಾಣನಲ್ಲಿ ಮನಸ್ಸನ್ನ ಇಟ್ಟು, ಅವರಲ್ಲಿ ಮನಸ್ಸನ್ನ ಇಟ್ಟು ನಾವು ಈ ಊಟವನ್ನು, ಅದಕ್ಕೇನು ಹೇಳ್ತಾರೆ, ಶ್ರದ್ಧಾಯಾಮ್ ಪ್ರಾಣೆ ನಿವಿಷ್ಟೋಸ್ಮಿ ಅಂತ. ನಿವಿಷ್ಟೋಸ್ಮಿ ಅಂದ್ರೆ ಏನರ್ಥ ಅಂದ್ರೆ, ಅದು ಹೇಳ್ತಾರೆ ಈ ಮನಸ್ಸನ್ನ ಅವನಲ್ಲಿ ಮಗ್ನವಾಗಿ ಅವನಲ್ಲಿ ಚೆಂದಾಗಿ ಇಟ್ಟು, ಯಾರಲ್ಲಿ, ಶ್ರದ್ಧಾ ಭಾರತಿಯಲ್ಲಿ, ಭಾರತೀಪತಿಯಾದ ವಾಯುದೇವರಲ್ಲಿ, ಅವರಲ್ಲಿ ಇರುವಂತ ಪ್ರಾಣನಾಮಕ ಭಗವಂತನಲ್ಲಿ, ಲಕ್ಷ್ಮೀಪತಿಯಾದ ಪ್ರಾಣನಾಮಕ ಭಗವಂತನಲ್ಲಿ ಮನಸ್ಸನ್ನ ಚೆನ್ನಾಗಿ ಇಟ್ಟು ಅಮೃತಂ ಜುಹೋಮಿ, ಅಮೃತ ನಾನಿದನ್ನ ಬಾಯಲ್ಲಿ ಇಟ್ಟುಕೊಳ್ತಾ, ಯಾವುದನ್ನ ಬಾಯಲ್ಲಿ ಇಟ್ಟುಕೊಳ್ತಾ ಇದ್ದೀನಿ ಅಂದ್ರೆ, ಭಗವಂತನಿಗೆ ಅರ್ಪಣೆ ಮಾಡಿದ ವೈಶ್ವದೇವ ಬಲಿಹರಣ ನಾವು ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ, ಬಟ್ ಹೇಳೋ ಅನುಸಂಧಾನ ಅಟ್ಲೀಸ್ಟ್ ಮಾಡೋಣ. ನಾವು ಭಗವಂತ ವೈಶ್ವದೇವ ಕೊಡಬೇಕು ಅಂಬೋ ಒಂದು ಜ್ಞಾನ ಇದ್ರೂ ಆಯ್ತು, ವೈಶ್ವದೇವ ಮತ್ತು ಬಲಿಹರಣ ಅದಲಿ ಕೊಟ್ಟದಂತ ಈ ಹವಿಸನ್ನ ಜುಹೋಮಿ ಜುಹೋಮಿ ಬಾಯಲ್ಲಿ ಇಟ್ಕೊಳ್ತೀನಿ. ಏನು ಬಾಯಲ್ಲಿ ಇಟ್ಕೊಳ್ಳೋದು? ಬಾಯಲ್ಲಿ ಇಟ್ಕೊಳ್ಳೋದಿಲ್ಲ ಇಲ್ಲಿ. ಇಲ್ಲಿ ಏನದು, ಬಾಯಿ ಅಂಬೋದು ಆಹ್ವನೀಯ ಅಗ್ನಿ ಅಂತ ನಾವು ಹೇಳಿದ್ವಿ. ಆಹ್ವನೀಯ ಅಂಬೋ ಈ ಬಾಯಿ ಸ್ಥಾನದಲ್ಲಿ ಇರುವಂತ ಈ ಆಹ್ವನೀಯ ದ್ವಾರ ನಾನು ವೈಶ್ವಾನರನಿಗೆ ಕಳಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಆಯ್ತು ಬಾಯಲ್ಲಿ ಇಟ್ಕೊಳ್. ಅದರಿಂದ ಏನು ಪ್ರಯೋಜನ ಆಗತ್ತಂದ್ರೆ, ಶಿವೋ ಮಾವಿಷ ಅಪ್ರದಾಯ ಅಂದ್ರೆ ಈ ಊಟ ಮಾಡಿದ ಮೂಲಕವಾಗಿ ನನ್ಗೆ ಶಿವ, ನನ್ಗೆ ಶಿವ ಅಂದ್ರೆ ಮಂಗಳ, ನನಗೆ ಈ ಊಟದಿಂದ ಮಂಗಳ ಆಗಲಿ. ಏನು ಮಂಗಳ ಅಂದ್ರೆ, ನಮಗೆ ಯಾಕೆ ಊಟ ಮಾಡಿದ್ದೀವಿ ಇವಾಗ, ನಮಗೆ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ಅದಕ್ಕೆ ನಾವು ತಕೊಳ್ತಾ ಇದ್ದೀವಿ. ಸೊ ಈ ಮಂಗಳ ಏನ್ ಫಸ್ಟ್ ಆಗ್ಬೇಕು, ಈ ಮಂಗಳ ಬಂದು ನನಗೆ ಹಸಿವೆ ನೀರಡಿಕೆ ಅಂಬೋದು ಈ ತುತ್ತು ಪ್ರಾಣಾಯಾಮ ಅಂಬೋ ಈ ಭಗವಂತನ ನೈವೇದ್ಯದಿಂದ ಇದು ಹೋಗಲಿ. ಒಂದು ಇನ್ನೊಂದು ಏನ್ ಹೇಳ್ತಾರೆ, ಇದು ಒಂದೊಂದಕ್ಕೇನು ಪ್ರಾಣಾಯ ಸ್ವಾಹ ಅಂತ ನೀವು ಹೇಳುವಾಗ ಇದು ಒಂದು ಮಂತ್ರ ಆಗತ್ತೆ. ಈ ಮಂತ್ರಕ್ಕೆ ನಮ್ಗೆ ಏನು ಒಂದು ಮಂತ್ರ ಹೇಳ್ಬೇಕಂದ್ರೆ ಒಂದು ಋಷಿ ದೇವತಾ ಛಂದಸ್ಬೇಕು. ಯಾಕೆಂದ್ರೆ ಇವರ ಮೂಲಕವಾಗಿ ನಮ್ಗೆ ಸಿಕ್ಕಿದೆ ಈ ಮಂತ್ರ. ಅದ್ರ ಕಂಡವರು ಈ ಮಂತ್ರವನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರು ಋಷಿಗಳು. ಆ ಮಂತ್ರ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಾಗೆ ಅಲ್ಲಿ ಬಂದು ಅಲ್ಲಿ ಒಂದು ದೇವತಾ ನಿಯಮನ ಮಾಡ್ತಾನಂತೆ. ಆ ದೇವತೆಯನ್ನು ತಿಳ್ಕೋಬೇಕು. ಆ ಮಂತ್ರ ಕಾಣಿಸೋದು ಮಾತ್ರ ಅಲ್ಲ, ಆ ಒಂದು ಚಿತ್ತದಲ್ಲಿ ಆ ಮಂತ್ರದ ಅರ್ಥವನ್ನು ಹೊಳೆಬೇಕು. ಅದಕ್ಕೆ ಒಂದು ದೇವತಾ ಇರ್ತಾನೆ. ಆಮೇಲೆ ಆ ಒಂದು ಅಕ್ಷರ ಒಂದು ಏನ್ ಹೇಳೋದು, ಆ ಅಕ್ಷರ ಒಂದು ರೀತಿಯಲ್ಲೇ ಇರಬೇಕು. ಅದಕ್ಕೆ ಛಂದಸ್ಸು ಅಂತ ಕರೀತಾರೆ, ಅರೇಂಜ್ಮೆಂಟ್ ಆಫ್ ಲೆಟರ್ಸ್ ಪ್ರೊಸಡಿ. ಸೊ ಆ ಛಂದಸ್ಸು, ಆ ಛಂದಸ್ಸಿನ ಅಭಿಮಾನಿ ದೇವತೆಗಳು ಇರ್ತಾರೆ. ಆ ದೇವತೆಗಳು ಆ ಅರ್ಥವನ್ನ ನಮಗೆ ತಿಳಿಸಿಕೊಡಬೇಕು. ಅವ್ರ ಅನುಗ್ರಹ ಇಲ್ಲ ಅಂದ್ರೆ ಬರೀ ನಾವು ಓದ್ತೀವಿ, ವಿ ಕ್ಯಾನ್ ರೀಡ್, ವಿ ಕ್ಯಾನ್ ರಿಪೀಟ್, ಆ ನಾಲೆಡ್ಜ್ ಬರೋದಿಲ್ಲ, ತಿಳುವಳಿಕೆ ಬರೋದಿಲ್ಲ. ಅದಕ್ಕೆ ಅವರ ಅನುಗ್ರಹ ಬೇಕು. ಸೊ ಈ ಪ್ರಾಣಾಯ ಸ್ವಾಹ ಅಂಬೋ ಮಂತ್ರಕ್ಕೆ ಯಾರು ಋಷಿ ಅಂದ್ರೆ, ಆ ಒಂದೊಂದು ಒಂದೊಂದು ಅಗ್ನಿಗಳು, ಐದು ಅಗ್ನಿಗಳು. ಇದು ಏನ್ ಅಗ್ನಿ ಅಂದ್ರೆ, ಈ ಫಸ್ಟ್ ಪ್ರಾಣಾಯ ಸ್ವಾಹ ಅಂಬೋ ಮಂತ್ರದಲ್ಲಿ ಕ್ಷುತ್ ಎಂಬ, ಕ್ಷುತ್ ಅಂದ್ರೆ ಹಸಿವೆ, ಹಸಿವೆ ಉಂಟು ಮಾಡುವಂತ ಅಗ್ನಿ ಇವನು. ಕ್ಷುತ್ ಇವನು ಬಂದು ಯಾವ ವರ್ಣ, ಅವನಿಗೆ ಒಂದು ಬಣ್ಣ ಇದೆ ಏನಂದ್ರೆ ರುಕ್ಮ ವರ್ಣ ಅಂತ. ರುಕ್ಮ ವರ್ಣದಿಂದ ಇರುವಂತ ಈ ಕ್ಷುತ್ ಅಗ್ನಿ, ಕ್ಷುತ್ ಅಗ್ನಿ ಅಂತಾರ. ಕ್ಷುತ್ ಅಗ್ನಿಯೇ ಋಷಿ. ಯಾರು ದೇವತಾ ಅಂದ್ರೆ, ಫಸ್ಟ್ ಪ್ರಾಣಾಯಾಮ ಅಂತ ನಾವು ಹೋಗುವಾಗ ಆ ಸೂರ್ಯನಲ್ಲಿ ಇರುವಂತ ಭಗವಂತ. ಇಲ್ಲಿ ಒಂದೊಂದಲ್ಲಿನೂ ಭಗವಂತ ಇಟ್ಕೋಬೇಕು. ಆ ಹೆಸರಿನಿಂದ ಆ ಋಷಿಯಲ್ಲಿ ಅವನೇ ಇದ್ದಾನೆ. ಈ ಆದಿತ್ಯ ಅಂಬೋ ಹೆಸರಿನಿಂದ ಸೂರ್ಯನಲ್ಲಿ ಇರುವಂತ ಅವನೇ ದೇವತೆ ಆಗ್ತಾನೆ ಫಸ್ಟ್ ಪ್ರಾಣಾಯಾಮಕ್ಕೆ. ಛಂದಸ್ ಏನು ಅಂದ್ರೆ ಗಾಯತ್ರಿ ಛಂದಸ್ಸು. ಸೊ ಹೀಗೆ ಅನ್ಕೊಂಡು ಇದು ಏನಾಯ್ತು, ಈ ಮಂಗಳ ಆಯ್ತು, ಏನೇ ನೋಡೋವಾಗ ಬಂದು ಶಿವ ಆಯ್ತು, ಮಂಗಳ ಆಯ್ತು. ಆಮೇಲೆ ಏನು, ಮಾವಿಷ ಅಂತ. ಮಾವಿಷ ಅಂದ್ರೆ ನನಗೆ ಹಸುವೆ ಬಾಯಾರಿಕೆ ಹೋಯ್ತು. ಒಂದು ಇನ್ನೊಂದು ಏನಾಗ್ಬೇಕು, ನನ್ನಲ್ಲಿ ಪ್ರವೇಶ ಮಾಡಿದೆ ಅಂದ್ರೆ ನಮ್ಮಲ್ಲಿ ಈ ಋಷಿ ಕ್ಷುತ್ತಗ್ನಿ ಆಗಿದಾರಲ್ಲ ಒಳಗಡೆ, ಆ ಪುರಾಣಾಯ ಸ್ವಾಹ ಹೇಳುವುದ ಮೂಲಕ ಆ ಕ್ಷುತ್ತಗ್ನಿ ಮೂಲಕವಾಗಿ ನಮ್ಗೆ ಎಲ್ಲ ಆಯ್ತು. ಸೊ ಅವನಿಗೆ ಪ್ರೀತಿ ಆಗಲಿ. ಮತ್ತೆ ಯಾರು, ಈ ದೇವತೆ ಇದ್ದಾನಲ್ಲ ಸೂರ್ಯ, ಈ ಸೂರ್ಯನಿಗೇನು ತೃಪ್ತಿ ಆಗಲಿ ಅಂತ ಸ್ವಾಹ ಭಾವಿಷ ಅಪ್ರದಾಹಾಯ ಅಂತ ಅದನ್ನ ಇಟ್ಕೋಬೇಕು, ಅವರಿಗೆ ತೃಪ್ತಿ ಆಗಲಿ ಅಂತ ಹೇಳ್ಕೋಬೇಕು. ಸೊ ಹೀಗೇನೆ ಹೀಗೆ ಒಂದೊಂದಕ್ಕೇನೆ ಹೇಳ್ತಾರೆ. ಇದು ಫಸ್ಟ್ ಪ್ರಾಣಾಯ ಸ್ವಾಹ ಆಯ್ತು. ದೆನ್ ನೆಕ್ಸ್ಟ್ ಬರೋವಾಗ ಅಪಾನಾಯ ಸ್ವಾಹ ಇದೆ ಹೇಳ್ತಾರೆ. ಅಪಾನಾಯ ಸ್ವಾಹ ಅಂತ ಹೇಳುವಾಗ ಅಲ್ಲಿ ಯಾರು ಋಷಿ ಇದ್ದಾನಂದ್ರೆ ಅದು ಯಾವ ಬಣ್ಣದಿಂದ ಇರತ್ತೆ ಅಂದ್ರೆ ಆ ಅಗ್ನಿ, ಇಲ್ಲಿ ಬಂದು ಶ್ರದ್ಧಾ ಅಂಬೋ ಅಗ್ನಿ, ಸೆಕೆಂಡ್ ಅಗ್ನಿ ಶ್ರದ್ಧಾ ಅಗ್ನಿ ಅಂತ ಹೇಳ್ತಾರೆ. ಈ ಶ್ರದ್ಧಾ ಅಗ್ನಿ ಹೇಗಿರುತ್ತೆ ಅಂದ್ರೆ ಈ ಹಾಲಿನಂತೆ, ಗೋಕ್ಷೀರ ವರ್ಣದಿಂದ ಇರುವಂತ ಶ್ರದ್ಧಾ ಅಂಬೋ ಶ್ರದ್ಧಾ ಅಗ್ನಿ, ಅವನೇ ಋಷಿ ಆಗ್ತಾನೆ. ಆಮೇಲೆ ಫಸ್ಟ್ ಸೂರ್ಯ, ಇದಕ್ಕೆ ದೇವತಾ ಯಾರು ಅಂದ್ರೆ ಚಂದ್ರ ದೇವತಾ ಆಗ್ತಾನೆ. ಛಂದಸ್ ಏನು ಅಂದ್ರೆ ಉಷ್ಣಿಕ್. ಹಿಂದೆ ಹೇಳಿರುವಂತ ರೀತಿಯಿಂದ ಇದನ್ನು ತಿರುಗಾನು ನಾವು ಸ್ವೀಕಾರ, ಗಂಡಸರು ಈ ಮಂತ್ರವನ್ನು ಹೇಳ್ತಾರೆ. ನಮ್ಗೆ ಈ ಮಂತ್ರ ಈ ಪ್ರೊಸೀಜರ್ಗೆ ಅಧಿಕಾರ ಇಲ್ಲ, ಬಟ್ ಈ ವಿಷಯವನ್ನ ತಿಳ್ಕೊಳ್ಳೋಕೆ ಅಧಿಕಾರ ಉಂಟು. ಯಾಕೆಂದ್ರೆ ನಮ್ಗೇನೋ ಅದು ಮಹತ್ವ ಯಜ್ಞ ಆಗ್ಬೇಕಲ್ಲ. ಸೊ ಇದು ಉಷ್ಣಿಕ್ ಛಂದಸ್ ಆಗತ್ತೆ. ಹಿಂದೆ ಹೇಳಿರುವಂತ ರೀತಿಯಿಂದ ಭಾರತಿಯಲ್ಲಿ ಮುಖ್ಯ ಪ್ರಾಣನಲ್ಲಿ ಇರುವಂತ ನಾರಾಯಣನು ತಕ್ಕೊಂಡ ಆ ಅವನಿಗೆ ಅರ್ಪಣೆ ಮಾಡಿದ ಆ ಅನ್ನದ ಶೇಷವಾದ ಈ ಹವಿಸನ್ನ ನಾನು ಮುಖ ಅಂಬ ಆಹ್ವಾನೀಯದಲ್ಲಿ ಇಟ್ಟು ತಕೊಳ್ತಾ ಇದ್ದೀನಿ. ಇದು ಮೂಲಕ ನನಗೆ ಮಂಗಳ ಆಗಲಿ, ನನ್ನಲ್ಲಿ ಪ್ರವೇಶ, ನನಗೆ ಮಂಗಳ ಆಗಲಿ, ನನ್ನ ಹಸಿವೆ ಬಾಯಾರಿಕೆ ಹೋಗಲಿ, ಮತ್ತು ನನ್ನಲ್ಲಿ ಪ್ರವೇಶ ಮಾಡಿದಂತ ಶ್ರದ್ಧಾಗ್ನಿಗೆ ತೃಪ್ತಿ ಆಗಲಿ, ಸೋಮನಿಗೆ ತೃಪ್ತಿ ಆಗಲಿ, ಅವರ ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ನಾರಾಯಣ ವೈಶ್ವಾನಂದನಿಗೇನು ತೃಪ್ತಿ ಆಗಲಿ, ಅದು ಒಂದು ಹೇಳ್ತಾರೆ. ಆಮೇಲೆ ಪ್ರಾಣ ಅಪಾನ ಆಯ್ತು. ನೆಕ್ಸ್ಟ್ ವ್ಯಾನ, ಯಾನದಲ್ಲಿ ಯಾನಕ್ಕೆ ಯಾರು ಅಂದ್ರೆ ಇಲ್ಲಿ ಇರುವಂತ ಅಗ್ನಿ ಇದೆ ಋಷಿ ಯಾರಂದ್ರೆ ಕಮಲವರ್ಣ ಸ್ವಲ್ಪ ಲಿಟಲ್ ಪಿಂಕಿಶ್ ಹುತಾಗ್ನಿ ಋಷಿ ಆಗ್ತಾನೆ. ಇದಕ್ಕೆ ಯಾರು ದೇವತಾ ಅಂದ್ರೆ ಸ್ವಯಂ ಅಗ್ನಿನೇ ದೇವತಾ ಅಂತ, ಮುಖ್ಯ ಅಗ್ನಿ ಇದಾನಲ್ಲ ಅವನೇ ದೇವತಾ ಆಗ್ತಾನೆ, ಅವನಲ್ಲಿ ಭಗವಂತ ಅಗ್ನಿ ನಾಮಕನಾಗಿರ್ತಾನೆ. ಛಂದಸ್ಸು ಏನಂದ್ರೆ ಅನುಷ್ಠುಪ್ ಛಂದಸ್ಸು, ಹಿಂದೆ ಹೇಳಿರುವಂತ ರೀತಿಯಲ್ಲಿ ಇದನ್ನ ಸ್ವೀಕಾರ ಮಾಡಬೇಕು. ಆಮೇಲೆ ವ್ಯಾನ ಆದ ಮೇಲೆ ಉದಾನ, ಉದಾನಾಗಿ ಯಾರು ಅಂದ ಸ್ಪರ್ಶಾಗ್ನಿ ಅಂತ ಹೇಳ್ತಾರೆ, ಅವನೇ ಋಷಿ. ವಾಯು ದೇವತಾ, ಬೃಹತಿ ಛಂದಸ್ಸು ಹಿಂದೆ ಹೇಳಿರುವಂತ ರೀತಿಯಲ್ಲಿ ತಗೊಳ್ತಾರೆ. ಆಮೇಲೆ ಕೊನೆಯಲ್ಲಿಲ್ಲ ಸಮಾನ ಐದನೇದು ಅಲ್ಲಿ ವಿದ್ಯುತ್ ವರ್ಣ ವಿರೂಪ ಅಗ್ನಿ ಅಂತ ಅವನಿದ್ದಾನೆ, ಋಷಿಯಾಗಿದ್ದಾನೆ. ಪರ್ಜನ್ಯ ದೇವತಾ ಛಂದಸ್ಸು ಒಂದು ಪಂಕ್ತಿ ಛಂದಸ್ಸು ಇದೆ ಅಂತ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ಕೊಡೋದು ಏನು, ಕೊನೆಯಲ್ಲಿ ಹೇಳುವಾಗ ಅವ್ರು ಹೇಳ ಪ್ರಾಣಾಯಾಸ ಅಪಾನಾಯಾಸ ವ್ಯಾನಾಯಾಸ ಉದಾನಾಯಾಸ ಸಮಾನಾಯಾಸ ಹೇಳಿದ ಮೇಲೆ ಬ್ರಾಹ್ಮಣೇಸ ಹೇಳ್ತಾರೆ. ಅದು ಯಾರಿಗೆ ಅಂದ್ರೆ ಇದು ವೈಶ್ವಾನರನಿಗೆ, ಋಷಿನು ವೈಶ್ವಾನರ. ಛಂದಸ್ಸೊಂದು ದೇವಿ ಗಾಯತ್ರಿ ಛಂದಸ್ಸು, ಇದಕ್ಕೆ ದೇವತಾ ಬಂದು ವಾಯು ಅಂತ ಹೇಳ್ತಾರೆ. ಇದು ಹೇಳುವಾಗ ಇಲ್ಲಿ ಹಿಂದೆ ಹೇಳಿರುವಂತ ರೀತಿಯಲ್ಲೇ ಹೇಳ್ತಾರ, ಶ್ರದ್ಧಾಂಬೋ ಭಾರತಿಯಲ್ಲಿ ಮುಖ್ಯ ಪ್ರಾಣನಲ್ಲಿ ಅಲ್ಲಿ ಇರುವಂತ ವೈಶ್ವಾನರ ಬ್ರಹ್ಮನಾದ ವೈಶ್ವಾನರನಿಗೆ ಇದು ಪ್ರೀತಿಯಾಗಲಿ, ದೇವರಿಗಿಟ್ಟ ವಿಶೇಷವಾದ ಈ ಹವಿಸನ್ನ ನಾನು ಊಟ ಮಾಡ್ತೇನೆ ಅಲ್ಲೇ ನಿಲ್ಸಿಬಿಟ್ಟು. ಇದು ಏನ್ ಹೇಳ್ಬೇಕಂದ್ರೆ ಇದು ಬಂದು ಈ ಅನ್ನ ಬಂದು ತೃಪ್ತಿ ಆಗೋದು ನಮ್ಗೆ ಶುತ್ತಿಪಾಸೆ ತೆಗೆಯೋದಲ್ಲ, ಇದು ಬಂದು ನಮ್ಮ ಜೀವದಲ್ಲಿ ಇರುವಂತ ಭಗವಂತ ಅಂದ್ರೆ ಬಿಂಬರೂಪನಿಗೆ ಐಕ್ಯ ಮಾಡಿಸೋದು. ಎಲ್ಲವೂ ಮಾಡಿದ್ದು ಇದು ಬಿಂಬರೂಪನೇ, ಎಲ್ಲಾ ಕಾರ್ಯದಲ್ಲಿ ದೇವರ ವೈಶ್ವಾನರ ರೂಪ ಎಲ್ಲದಲ್ಲಿ ನೋಡಿದ್ದೀವಿ, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ರೂಪದಲ್ಲಿ ನಾರಾಯಣ ನೋಡಿದ್ದು, ಅವನು ಬೇರೆ ಯಾರು ಇಲ್ಲ, ಇದು ನನ್ನ ಜೀವನದಲ್ಲಿ ಇರುವಂತ ಬಿಂಬನೇ ಅಂತ ಬಿಂಬರೂಪವನ್ನ ಚೈತನ್ಯಾಂತರ್ಗತ ಬಿಂಬರೂಪಿ ಭಗವಾನ್ ಅವನಿಗೆ ಇದು ತೃಪ್ತಿ ಆಗಲಿ ಅಂತದ್ದು ಕೊನೆಯಲ್ಲಿ ಹೇಳ್ತಾರಂತ. ಸೊ ಹೀಗೆ ತಕೊಳ್ಳೋದಂತೆ, ಹೀಗೆ ಅವರು ಇದನ್ನ ತಿಳ್ಕೊಳ್ಳೋದು, ತಿಳ್ಕೊಂಡು ಅವ್ರು ಊಟ ಮಾಡಿದ್ರೆ ಇದು ಮಹಾ ಅದು ಮಹತ್ ಸುಯಜ್ಞ ಆಗತ್ತೆ ಅಂತ ಹೇಳ್ತಾರೆ. ಸೊ ಸುಯಜ್ಞ ಅಂದ್ರೆ ಸಾವಿರ ಯಜ್ಞ ಮಾಡಿದಂತ ಫಲ ಬರುತ್ತೆ, ಇದನ್ನ ತಿಳ್ಕೊಳ್ಳೋದು ಮಾಡ್ಕೊಂಡು. ಸೊ ದ ಪರ್ಪಸ್ ನಾನು ಇದು ಯಾಕೆ ಹೇಳಿದೆ ಅಂದ್ರೆ ನಾವು ಇದನ್ನು ಒಂದು ಮಾಡೋದಿಲ್ಲ, ಅಟ್ಲೀಸ್ಟ್ ಒಂದು ಬಾರಿ ನಾರು ಕಿವಿರಿ ಕೇಳೋಣ ಅಂತ. ಸೊ ಇದು ನಾನು ರೈತಪ್ಪು ಕಳಿಸ್ತೀನಿ, ರೈತಪ್ಪು ಅಂದ್ರೆ ಇದು ಹೇಗೆ ಅಂತ ಕಳಿಸ್ತೀನಿ. ಸೊ ಓದಿದ್ರೂ ಆಯ್ತು, ಅಷ್ಟಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದೆ, ಇಷ್ಟು ಡೀಟೇಲ್ಸ್ ಹೇಳಿದೆ. ಕೃಷ್ಣಾರ್ಪಣಮಸ್ತು. ಈ ಪರಿಯಲರಿದುಂಬನರ ನಿತ್ಯ ಉಪಾಸಿ ನಿರಾಮಯಣಿ ನಿಷ್ಪಾಪಿ ನಿತ್ಯ ಮಹತ್ಯ ಯಜ್ಞಗಳ ಆಚರಿಸುವ ಕೋಪು ದಿಪ್ಪು ದುಪ್ಪದೆಲ್ಲ ರಮಾಪದಿ ಅಧಿಷ್ಠಾನೇನ ಕೃಪಾಪಯೋನಿಧಿ ಮಾತನಾಡಿಸುವ ಜನನಿಯಂತೆ. ಕೃಷ್ಣಾರ್ಪಣಮಸ್ತು.